Yeah. विष्णुपाद परमहंस परिवर्तकाचार्य अष्टोत्तरशत श्री श्रीमद अभय चरणारविंद भक्तिवेदांत महाराज श्री प्रभुपाद की जय। जय विष्णुपाद परमहंस परिवर्तकाचार्य अष्टोत्तरशत श्री श्रीमद भक्ति सिद्धांत सरस्वती गोस्वा महाराज श्री प्रभुपाद की जय। अनंत कोटि वैष्णव वृंद की जय। नवाचार श्री हरिदास ठाकुर की जय। हरिनाम संकीर्तन यज्ञ की श्री पुरुषोत्तम सुरत की पिताय गौर प्रेमानंदे और गृष्ट संबंध संगृष्ट संबंध गृष्ट संबंध और गृष्ट श्री गुरु श्री गौरांग ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञानति निरंतस्य ज्ञानांजनशलाकय चक्षुरुन्मीलितं येन तस्मै श्री गुरुवे नमः नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामीनिति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्ण 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 हरे हरे
कृष्ण कृष्ण हरे हरे
हरे राम हरे राम
हरे राम
राम राम हरे हरे ಅಂತಾರಾಷ್ಟ್ರೀಯ ಕೃಷ್ಣ ಬಾಲಾಮೃತ ಸಂಘದ ಪರವಾಗಿ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ಸಂಡೆ ಕಾರ್ಯಕ್ರಮಕ್ಕೆ ಒಳಗಡೆ ಹೋಗ್ಬಾರ್ದು, ದೇರ್ ಶುಡ್ ಬಿ ಪಿನ್ ಡ್ರಾಪ್ ಸೈಲೆನ್ಸ್. ಹೌ ಮಚ್ ಪಿನ್ ಡ್ರಾಪ್ ಸೈಲೆನ್ಸ್? ಭಗವದ್ಗೀತೆ ಯಥಾರೂಪ ಅಧ್ಯಾಯ 10 ಶ್ಲೋಕ ಕ್ರಮಾಂಕ 35. ಬೃಹತ್ಸ್ರಾಮ ತಥಾಂ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತುನಾಂ ಕುಸುಮಾಕರಃ. ಅನುವಾದ ಮತ್ತು ಭಾವಾರ್ಥ ಭಕ್ತಿವೇದಾಂತ ಸ್ವಾಮಿಯವರಿಂದ ಅನುವಾದ. ಸಾಮವೇದಗಳಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ. ಭಾವಾರ್ಥ: ವೇದಗಳಲ್ಲಿ ತಾನು ಸಾಮವೇದ ಎಂದು ಪ್ರಭು ಆಗಲೇ ವಿವರಿಸಿದ್ದಾನೆ. ಬೇರೆ ಬೇರೆ ದೇವತೆಗಳು ಹಾಡುವ ಸುಂದರವಾದ ಹಾಡುಗಳಿಂದ ಸಾಮವೇದವು ದೊಡ್ಡಿದೆ. ಈ ಹಾಡುಗಳಲ್ಲಿ ಒಂದು ಬೃಹತ್ ಸಾಮ, ಇದು ಬಹುಮಧುರವಾಗಿದೆ. ಇದನ್ನು ಮಧ್ಯರಾತ್ರಿ ಸಮಯದಲ್ಲಿ ಹಾಡುತ್ತಾರೆ. ಸಂಸ್ಕೃತದಲ್ಲಿ ಕಾವ್ಯವನ್ನು ನಿಯಂತ್ರಿಸಲು ನಿರ್ದಿಷ್ಟ ನಿಯಮಗಳಿವೆ. ಆಧುನಿಕ ಕಾವ್ಯಗಳಲ್ಲಿರುವಂತೆ ಪ್ರಾಸ ಮತ್ತು ಛಂದಸ್ಸನ್ನು ಮನಸ್ಸು ಇಚ್ಛೆ ಬಳಸುವಂತಿಲ್ಲ. ಛಂದಬದ್ಧ ಕವನಗಳಲ್ಲಿ ಯೋಗ್ಯ ಅರ್ಹತೆಯುಳ್ಳ ಬ್ರಾಹ್ಮಣರು ಜಪ ಮಾಡುವ ಗಾಯತ್ರಿ ಮಂತ್ರ ಅತ್ಯಂತ ಮುಖ್ಯವಾದದ್ದು. ಶ್ರೀಮದ್ ಭಾಗವತದಲ್ಲಿ ಗಾಯತ್ರಿ ಮಂತ್ರದ ಪ್ರಸ್ತಾಪವಿದೆ. ಗಾಯತ್ರಿ ಮಂತ್ರದ ಉದ್ದೇಶವು ವಿಶೇಷವಾಗಿ ಭಗವಂತನ ಸಾಕ್ಷಾತ್ಕಾರವಾದುದರಿಂದ ಅದು ಪರಮಪ್ರಭುವನ್ನು ಪ್ರತಿನಿಧಿಸುತ್ತದೆ. ಇದು ಆಧ್ಯಾತ್ಮಿಕವಾಗಿ ಮುಂದುವರೆದವರಿಗಾಗಿ ರಚಿತವಾದ ಮಂತ್ರ. ಅದರ ಜಪದಲ್ಲಿ ಯಶಸ್ವಿಯಾದವನು ಪ್ರಭುವಿನ ದಿವ್ಯ ಸ್ಥಾನವನ್ನು ಪ್ರವೇಶಿಸಬಲ್ಲ. ಗಾಯತ್ರಿ ಮಂತ್ರವನ್ನು ಜಪಿಸಲು ಮನುಷ್ಯನು ಮೊದಲು ಪರಿಪೂರ್ಣ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಗುಣಗಳನ್ನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಸಾತ್ವಿಕ ಗುಣಗಳನ್ನು ಪಡೆದುಕೊಳ್ಳಬೇಕು. ವೇದ ನಾಗರಿಕತೆಯಲ್ಲಿ ಗಾಯತ್ರಿ ಮಂತ್ರವು ಬಹು ಮುಖ್ಯವಾದದ್ದು. ಅದನ್ನು ಬ್ರಹ್ಮನ ಶಬ್ದಾವತಾರ ಎಂದು ಪರಿಗಣಿಸುತ್ತಾರೆ. ಬ್ರಹ್ಮನು ಅದನ್ನು ಉಪಕ್ರಮ ಮಾಡಿದವನು. ಅದರಿಂದ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದಿದೆ. ಎಲ್ಲ ತಿಂಗಳುಗಳಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳು ಶ್ರೇಷ್ಠವಾದದ್ದು ಎಂದು ಭಾವಿಸುತ್ತಾರೆ. ಏಕೆಂದರೆ ಭಾರತದಲ್ಲಿ ಇದು ಸುಗ್ಗಿಯ ಕಾಲ. ಜನರು ತುಂಬಾ ಸಂತೋಷದಿಂದ ಇರುತ್ತಾರೆ. ವಸಂತವೆಂದರೆ ಎಲ್ಲರಿಗೂ ಪ್ರೀತಿ. ಏಕೆಂದರೆ ಬಹಳ ಸೆಕೆ ಇರುವುದಿಲ್ಲ, ಬಹಳ ಚಳಿಯೂ ಆ ಸಮಯದಲ್ಲಿ ಇರುವುದಿಲ್ಲ. ಹೂಗಳು ಅರಳುತ್ತವೆ, ಗಿಡ ಮರಗಳು ಬೆಳೆಯುತ್ತವೆ. ವಸಂತ ಋತುವಿನಲ್ಲಿ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರುವ ಅನೇಕ ಉತ್ಸವಗಳಿವೆ. ಆದ್ದರಿಂದ ಎಲ್ಲ ಋತುಗಳಲ್ಲಿ ಅತ್ಯಂತ ಸಂತೋಷವಾದ ಋತು, ಆದ್ದರಿಂದ ಅದು ಕೃಷ್ಣನ ಪ್ರತಿನಿಧಿ. ಒಂದು ಸಾರಿ ಭಕ್ತಿವೇದಾಂತ ಸ್ವಾಮಿಯವರಿಗೆ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳಿದ. ಅವನು ಕೇಳಿದ, ಭಕ್ತಿವೇದಾಂತ ಸ್ವಾಮಿಯವ್ರ ಚಿತ್ರ ಇಲ್ಲಿ ನೋಡ್ಬೋದು ನೀವು, ಇವ್ರು ಇಸ್ಕಾನ್ ಸ್ಥಾಪನೆ ಮಾಡಿದ್ದಾರೆ 1966, ನೀವು ದೇವ್ರನ್ನ ತೋರಿಸ್ತೀರಾ ನನಗೆ ಅಂತ ಕೇಳಿದ. ನಾನು ದೇವ್ರಿಂದ ಕಣ್ಣಿಂದ ನೋಡ್ಬೇಕಲ್ಲ. ಪ್ರಭುಪಾದರು ಹೇಳಿದ್ರು, ಒಂದ್ ವೇಳೆ ನಾನು ತೋರಿಸಿದ್ರು ಕೂಡ ನೀವು ಅರ್ಥ ಮಾಡ್ಕೊಳ್ಳಕ್ ನಿಮಗೆ ಕಣ್ಣಿದೆಯಾ ಅಂತಂದು ಕೇಳಿದ್ರು. ಆನಂತರ ಇನ್ನೊಂದ್ಸರಿ ಹೇಳಿದ್ರು, ಆಯ್ತು ಒಂದ್ ವೇಳೆ ನೀವು ದೇವ್ರನ್ನ ತೋರಿಸಿದ್ರು, ಅದರಿಂದ ನೀವೇನ್ ಮಾಡೋರು ಮುಂದೆ? ಯಾಕಂದ್ರ ಇಡೀ ದಿವಸ ದುರ್ಯೋಧನ ದೇವ್ರಿಗೆ ನೋಡ್ತಿದ್ದ, ಕೃಷ್ಣ ಪ್ರತಿ ದಿವಸ ನೋಡ್ತಾ ಇದ್ದ, ಆದ್ರೆ ಎಂದ್ರೂ ಅವ ದೇವ್ರಿಗೆ ಶರಣಾಗ್ಲಿ. ದೇವರಿಂದ ಕಣ್ಣಿಂದ ನೋಡಿ ಶರಣಾಗೋರಾಗಿದ್ರೆ ಸಾಕಷ್ಟು ಮಂದಿ ಚೈತನ್ಯ ಮಹಾಪ್ರಭುಗಳಿಗೆ ನೋಡಿದ್ರು, ಕೃಷ್ಣಗನು ನೋಡಿದ್ರು, ಆದ್ರೆ ಅವ್ರ್ಯಾರು ಶರಣಾಗ್ಲಿಲ್ಲ, ಅರ್ಥಾತ್ ಅವ್ರು ಭಕ್ತಿ ಮಾಡ್ಲಿಲ್ಲ. ಕೇವಲ ದೇವರಿಂದ ಕಣ್ಣಿಂದ ನೋಡೋದಕ್ಕೆ ಮಹತ್ವ ಇಲ್ಲ. ಎದಕ್ಕೆ ಮಹತ್ವ ಇದೆ? ಕಿವಿಯಿಂದ ಕೇಳೋದಕ್ಕೆ ಮಹತ್ವ ಇತ್ತು. ಎಲ್ಲಿವರೆಗೂ ನಾವು ಕಿವಿಯಿಂದ ಕೇಳೋದಿಲ್ಲ ಅಲ್ಲಿವರೆಗೂ ದೇವರನ್ನ ಎದುರಿಗೆ ಬಂದ್ರು ನೀವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಒಂದ್ ವೇಳೆ ಇಲ್ಲೇ ಕೃಷ್ಣ ಬಂದ ಅಂತ ತಿಳ್ಕೊಡ್ರಿ, ಇವತ್ತು ರವಿವಾರ ದಿವಸ ಈ ಕಾರ್ಯಕ್ರಮದಲ್ಲಿ ಕೃಷ್ಣ ಬಂದ ಅಂದ್ರ ಯಾರು ಶುದ್ಧವಾಗಿ ಹೃದಯ ಇದೆ ಅವ್ರು ಮಾತ್ರ ಕೃಷ್ಣಗೆ ಅರ್ಥ ಮಾಡ್ಕೊಳ್ಬೋದು. ಉಳಿದವ್ರು ನಾವೆಲ್ಲ ಏನಂತೀವಿ, ನಾಟದ ಕಂಪನಿಯಿಂದ ಓಡಿ ಬಂದ ನೋಡಿ. ಸ್ವಯಂ ಕೃಷ್ಣ ಇಲ್ಲಿ ಬಂದ್ರು ಕೂಡ ಅದನ್ನ ನಿಮಗೆ ಗುರುತಿಡಿಯಕ್ ಆಗೋದಿಲ್ಲ. ಯಾಕಂದ್ರ ಇಟ್ ಟೇಕ್ಸ್ ಒನ್ ಟು ನೋ ಒನ್ ಅಂತಾರೆ ಇಂಗ್ಲಿಷ್ ಒಳಗೆ. ಏನಂತಾರ, ಇಟ್ ಟೇಕ್ಸ್ ಒನ್ ಟು ನೋ ಒನ್, ಅರ್ಥಾತ್ ಒಬ್ಬ ವ್ಯಕ್ತಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಆ ಗುಣಗಳು ಆ ಸ್ವಲ್ಪ ಆದ್ರೂ ನಿಮ್ಮಲ್ಲಿ ಪರಿಶುದ್ಧತೆ ಇರ್ಬೇಕು. ಅಥವಾ ನಿಮ್ಮಲ್ಲಿ ಕೆಲವು ಮಂದಿ ಕಂಪ್ಯೂಟರ್ಸ್ ಬರ್ತದೆ, ಕೆಲವರಿಗೆ ಬರೋದಿಲ್ಲ. ಆದ್ರೆ ನಿಜವಾಗಿ ಕಂಪ್ಯೂಟರ್ ಇಂಜಿನಿಯರ್ ಹೌದು ಅನ್ನಂತ ನೀವು ಅವರಿಗೆ ಇದನ್ನ ಕೊಡಕ್ ಆಗೋದಿಲ್ಲ, ಏನ ಸರ್ಟಿಫಿಕೇಟ್ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ನಿಮಗೆ ಬಂದ ಕಂಪ್ಯೂಟರ್ ಏನ್ ಗೊತ್ತಿಲ್ಲ. ಹಂಗಿರುವಾಗ ಈ ವ್ಯಕ್ತಿಗೆ ಕಂಪ್ಯೂಟರ್ ಜ್ಞಾನ ಪರಿಪೂರ್ಣ ಐತೆ ಅಂತ ನೀವ್ ಹೆಂಗ್ ಹೇಳಿಕ್ ಸಾಧ್ಯ? ಅಟ್ಲೀಸ್ಟ್ ಸಮ್ ಬೇಸಿಕ್ ನಾಲೆಜ್ ಇರ್ಬೇಕು ನಿಮಗೆ. ಅವಾಗ ನೀವು ಹೇಳ್ತೀರಿ, ಹಾ ಇವ ಒಳ್ಳೆ ಕಂಪ್ಯೂಟರ್ ಕೆಲಸ ಮಾಡುದ ಅಂತಂದು ಹೇಳ. ಅದೇ ರೀತಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಬ್ಬ ಪ್ರಾಮಾಣಿಕ ಗುರುವಿನಿಂದ ನಾವು ಕೇಳ್ಬೇಕು. ಅದೇ ರೀತಿ ಇವತ್ತು ಭಗವದ್ಗೀತದಲ್ಲಿ ಕೃಷ್ಣ ಸ್ವಯಂ ಅರ್ಜುನನಿಗೆ ಹೇಳ್ತದ, ನಾನು ಯಾರು ದೇವರನ್ನ ಕಂಡುಕೊಳ್ಳಬಲ್ರು ಅನ್ನೋದನ್ನ ಹೇಳ್ತಾನೆ. ಅವನು ಹೇಳಿದಾನೆ, ಸಾಮವೇದಗಳ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ಮಾರ್ಗಶಿರ ಮತ್ತು ಋತುಗಳಲ್ಲಿ ವಸಂತ ಋತು. ಅರ್ಥಾತ್ ಜನರಿಗೆ ಕಣ್ಣಿಂದ ನೋಡೋದು ಮತ್ತು ಈ ಶರೀರದಿಂದ ದೇವರನ್ನ ಅನುಭವ ಪಡ್ಕೊಳ್ಳಿಕ್ ಇಷ್ಟಪಡ್ತಾರೆ.
ಅದಕ್ಕೆ ಇಲ್ಲಿ ದೇವರು ಏನ್ ಹೇಳಿದಾನ, ಸಾಮಾನ್ಯ ಜನರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಹೇಳಿದಾನ. ಯಾವ ರೀತಿ ನಾವು ದೇವರನ್ನ ಈ ಸ್ಥಿತಿಯಲ್ಲಿ ಇದನ್ನ ನೋಡ್ಬೋದು, ಯಾವುದು ಮಾಸಗಳಲ್ಲಿ ಮಾರ್ಗಶಿರ ಅಂದ್ರೆ ಡಿಸೆಂಬರ್ ನವೆಂಬರ್ ಏನಿರ್ತದಲ್ಲ ಅದು ಹಿತವಾದ ಕಾಲ ಇರ್ತದೆ, ಅಂದ್ರೆ ಚಳಿ ಇರುವುದಿಲ್ಲ, ಜಾಸ್ತಿ ಬಿಸಿಲು ಇರುವುದಿಲ್ಲ, ಆಮೇಲೆ ಎಲ್ಲ ಬೆಳೆ ಬಂದಿರ್ತದ, ಮಳೆ ಬರಬೇಕು ಮೊದ್ಲು ಆಮೇಲೆ ಬೆಳೆ ಬರ್ತದೆ, ಮಳೆ ಬರಲಿಲ್ಲ ಅಂದ್ರೆ ಬೆಳೆ ಎಲ್ಲಿಂದ ಬರಬೇಕು. ಮೊನ್ನೆ ದಿವಸ ನಾವು ಹೋಗಿದ್ವಿ ಅಲ್ಲಿ ಸಾಲಾಪುರ್ ಲೋಕಾಪುರ ಅಲ್ಲೆಲ್ಲ ಕಡೆ ಒಂದು ಹಳ್ಳಿಯಲ್ಲೆಲ್ಲ ಹೋಗಿ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಎಲ್ಲ ಕಡೆಗೆ ಎಲ್ಲಾರ್ದು ಒಂದೇ ಒಂದು ಏನ್ ಸಮಸ್ಯೆ, ಎಲ್ಲರೂ ಏನ್ ಹೇಳ್ತಾರ, ಮಳಿ ಇಲ್ಲ ಮಳಿ ಇಲ್ಲ. ಮಳಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ನಾಮ ಸಂಕೀರ್ತನ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ರಾಮ ರಾಮ ಹರೇ ಹರೇ. ಯಾವಾಗ ನಾವು ಕೃಷ್ಣಗ್ ಸಂತುಷ್ಟ ಪಡಿಸ್ತೀವಿ ಅವಾಗ ಮಳಿ ಬರ್ತೀವಿ. ಯಾಕಂದ್ರ ಇಂದ್ರ ಏನದಾನಲ್ಲ, ನಮ್ಮ ನಿಮ್ ಮಾತು ಕೇಳೋದಿಲ್ಲ, ಯಾರ ಮಾತು ಕೇಳ್ತಾನ, ಕೃಷ್ಣ ಮಾತು. ಆದ್ರಿಂದ ನಾವು ಕೃಷ್ಣಗ್ ಸಂತುಷ್ಟ ಪಡಿಸೋದ್ರಿಂದ ಮಳಿ ಬರ್ತದೆ. ಆ ನಂತರ ಅಲ್ಲಿ ಹಳ್ಳಿ ಒಳಗೆ ಈ ರೀತಿ ಕಾರ್ಯಕ್ರಮ ನಡೀತಾ ಇತ್ತು, ಅಲ್ಲಿ ನಾವು ಅದನ್ನ ಹೇಳ್ತಾ ಇದ್ವಿ ಯಾವ ರೀತಿ ಕೃಷ್ಣನ ನೋಡ್ಬೇಕು. ಕೃಷ್ಣ ಹೇಳ್ತಾನ, ನಾನು ಸೂರ್ಯ ಮತ್ತು ಚಂದ್ರ ನನ್ನ ಕಣ್ಣು ಅಂತಂದು ಹೇಳ್ತಾನ ಗೀತದಲ್ಲಿ ಹೇಳಿದ. ಯಾರಿಗೆ ಕೃಷ್ಣ ನೋಡ್ಬೇಕು ಅಂತಂದ್ರ ಅವ್ರು ಹೋಗಿ ಏನ್ ಮಾಡ್ಬೇಕು, ಆಕಾಶದ ಕಡೆ ನೋಡ್ಬೇಕು. ನಾನು ಸೂರ್ಯ ನಮಗ್ ಕಾಣಿಸ್ತಾನ ಹೇಳ್ತಾನ. ಆ ಸೂರ್ಯ ಏನು, ಕೃಷ್ಣನ ಕಣ್ಣು, ಚಂದ್ರ ಇನ್ನೊಂದು ಕಣ್ಣು. ಆದ್ರಿಂದ ಯಾರನ್ನು ಈ ರೀತಿ ವಾದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ದೇವ್ರ ನೋಡಿಲ್ಲ, ನನಗೆ ದೇವ್ರ ನೋಡಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ನೀವು ಎಂದು ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೇವ್ರ ನೋಡೋಕೆ ಬೇರೆ ಬೇರೆ ವಿಧಾನಗಳನ್ನು ಕೃಷ್ಣ ಗೀತದಲ್ಲಿ ಹೇಳ್ತಾರೆ. ಮತ್ತು ಇವತ್ತಿನ ಈ ಶ್ಲೋಕದೊಳಗ ಮಾರ್ಗಶಿರ ಅರ್ಥಾತ್ ಡಿಸೆಂಬರ್ ಅಥವಾ ನವೆಂಬರ್ ಈ ತಿಂಗಳ ಶ್ರೇಷ್ಠವಾದದ್ದು ಅಂತಂದು ಹೇಳ್ತಾರೆ. ಅದು ಕೃಷ್ಣನ ಪ್ರತಿನಿಧಿತ್ವ ಮಾಡುತ್ತದೆ. ಯಾವ ರೀತಿ ಈ ವಾರ್ಡ್ ಸೀನಿಯರ್ ಇದ್ದಾರೆ ಅವ್ರಿಗೆ ಏನಂತಾರೆ ಇಲ್ಲಿ ಲೀಡರ್ ಅಥವಾ ನಗರ ಸೇವಕ ಅಂತಾರಲ್ಲ, ಕಾರ್ಪೊರೇಟರ್ ಅಂದ್ರೆ ಇಡೀ ಕರೆಕ್ಟ್ ಇರ್ತದೆ ಪ್ರಾಬ್ಲಮ್. ಕರ್ನಾಟಕದೊಳಗ ಎಲ್ಲ ಕಡೆಗೆ ಜಿಲ್ಲೆಗಳದಾವ, ಜಿಲ್ಲೆಗಳೊಳಗ ತಾಲೂಕು ಅದಾವ ಹೌದಲ್ಲ, ತಾಲೂಕಿನಲ್ಲಿ ಹಳ್ಳಿಗಳದಾವ ಮತ್ತು ತಾಲೂಕಿನಲ್ಲಿ ನಗರಗಳದಾವ ಹೌದಲ್ಲ. ಈ ವಾರ್ಡ್ ಇದು ಎಷ್ಟನೇ ವಾರ್ಡ್ ನಂಬರ್ 5 ಅಥವಾ 6 ಏನಾದ್ರೂ ಇರ್ಬೋದು ಇದು ಹೌದಲ್ಲ. ಈ ವಾರ್ಡ್ಗೆ ಒಬ್ಬ ಮುಖ್ಯಸ್ಥ ಇರ್ತಾನ, ನಾನು ನಗರ ಸೇವಕ ಅಂತಂದು ಹೇಳ್ತಾನೆ, ಅಥವಾ ನೀವೇನಂತೀರಿ ಇಲ್ಲಿ ಕಾರ್ಪೊರೇಟರ್ ಹೌದ. ಅಂದ್ರೆ ಅವನು ಯಾರು, ಸರ್ಕಾರದ ಪ್ರತಿನಿಧಿ. ಅವನಿಗೆ ಸತ್ಕಾರ ಮಾಡೋದ್ರಿಂದ ಏನಾಗ್ತೈತಿ, ಸರ್ಕಾರಕ್ಕೆ ನೀವು ಬೆಲೆ ಕೊಟ್ಟಂತ. ಅವನಿಗೆ ನೀವು ಅವಮಾನ ಮಾಡಿದ್ರೆ ಯಾರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಅದೇ ರೀತಿ ಈ ಸರ್ಕಾರನ ಕಣ್ಣಿಂದ ನೋಡೋದು ಅಂದ್ರೆ ಹೆಂಗ, ನಿಮ್ ಕಾರ್ಪೊರೇಟರ್ ಜೊತೆ ನಿಮ್ದು ಸಂಬಂಧ ಒಳ್ಳೇದಿರ್ಬೇಕು. ಅವನ ಜೊತೆಗೆ ಸಂಬಂಧ ಕೇಳಿಸ್ಕೊಂಡು ನಾವು ಬೇರೆ ಚೀಫ್ ಮಿನಿಸ್ಟರ್ ಅಥವಾ ಬೇರೆ ಯಾವ್ದಾದ್ರು ಮಿನಿಸ್ಟರ್ ಹತ್ರ ಹೋಗಿ ನಾವು ಮಾತಾಡಿದ್ರೆ ನೀ ಎಲ್ಲಿಂದ ಬಂದಿ ಅಂತ ಕೇಳಿದ, ಧಾರವಾಡದಲ್ಲಿ ಎಲ್ಲಿ ಇದೆ ಈ ಸ್ಥಳ ಹೇಳ್ಬೇಕು. ಮತ್ತೆ ಅಲ್ಲೇ ಇರೋ ವ್ಯಕ್ತಿ ನಮ್ಮ ಪ್ರತಿನಿಧಿಗೆ ನೀವು ಅವಮಾನ ಮಾಡಿ ಆಮೇಲೆ ಇಲ್ಲಿ ಬಂದು ನೀವು ನಮಗೆ ಹಾರ ಹಾಕಿದ್ರೆ ನಾವು ಯಾರು ಕೇಳ್ತೀವಿ ಅದಲ್ಲ. ಅರ್ಥಾತ್ ಒಬ್ಬ ಆ ವ್ಯಕ್ತಿ ಏನದನ್ನ ಸರ್ಕಾರದ ಪ್ರತಿನಿಧಿತ್ವ ಮಾಡ್ತದ. ಅದೇ ರೀತಿ ಇಲ್ಲಿ ಮಾರ್ಗಶಿರ ಅನ್ನೋ ಏನು ಮಂತ್ ಐತಲ್ಲ ಮಾಸ, ಇದು ಕೃಷ್ಣನ ಪ್ರತಿನಿಧಿತ್ವ ಮಾಡ್ತದೆ. ಜೊತೆಗೆ ಈ ತಿಂಗಳ ನಾವೇನಂತೀವಿ ಅಧಿಕ ಮಾಸ ಅಂತಂದ ಕೇಳಿದ್ರ, ಅಧಿಕ ಮಾಸ ಅಥವಾ ಇದು ಮಲ ಮಾಸ ಅಥವಾ ನಾವೆಂತ ಪುರುಷೋತ್ತಮ ಮಾಸ ಅಂತಂದು ಹೇಳ್ತೇವೆ. ಪುರುಷೋತ್ತಮ ಮಾಸ ಈ ತಿಂಗಳ ಹೆಸರು, ಇದ್ರದ್ದು ಒಂದು ಮಹತ್ವವಾದ ಒಂದು ವ್ರತ ಐತಿ. ಈ ವ್ರತವನ್ನು ನಾವು ಯಾವಾಗ ಮಾಡ್ತೇವಿ ಅವಾಗ ಭಕ್ತಿಯೊಳಗೆ ನಾವು ಪ್ರಗತಿ ಮಾಡ್ಬೋದು, ಅತಿ ತೀವ್ರಗತಿಯ. ಈಗ ನೀವು ಮಾರ್ಕೆಟ್ನೊಳಗೆ ಹೋಗಿರ್ತೀರಿ ಒಂದೊಂದ್ಸರಿ, ಹೆಚ್ಚಾಗಿ ದಸರಾ ಮತ್ತು ದಿವಾಳಿ ಒಳಗೆ ಏನು ಹಾಕ್ತಾರೆ, ದೊಡ್ಡ ದೊಡ್ಡ ಬೋರ್ಡ್ ಏನು ಹಾಕ್ತಾರ, ರಿಬೇಟ್ ಅಥವಾ ಡಿಸ್ಕೌಂಟ್ ಅಂತಂದು ಹಾಕ್ತಾರೆ. ಡಿಸ್ಕೌಂಟ್ 50% ಡಿಸ್ಕೌಂಟ್, 40% ಡಿಸ್ಕೌಂಟ್. ಯಾಕೆ ಅದೇ ವಸ್ತು ಇರ್ತದೆ, ಆದ್ರೆ ದೀಪಾವಳಿಗೆ ಅದಕ್ಕೇನು ಬೆಲೆ ಕಡಿಮೆ ಆಗ್ತದೆ. ಯಾಕೆ ಹಂಗೆ ಯಾಕೆ ಮಾಡ್ತದೆ, ಈಗ ಅದನ್ನ ರೇಟ್ ಕೇಳಿದ್ರೆ ಅದ್ರ ನಾರ್ಮಲ್ ರೇಟ್ ಇರ್ತದೆ, ಆ ಟೈಮ್ನೊಳಗೆ ಹೋಗಿ ಕೇಳಿದ್ರೆ ಕಡಿಮೆ ಇರ್ತದೆ. ಹಂಗೆ ಯಾಕೆ ಯಾರು ಉತ್ತರ ಹೇಳಕ್ಕಾಗ್ತದೆ? ಅಂದ್ರೆ ನೀವೇನು ಡಿಸ್ಕೌಂಟ್ ಒಳಗೆ ಏನು ತೊಗೊಂಡೇ ಇಲ್ಲ ಅಂತಂದ್ರೆ ತೊಗೊಂಡಿರಲಿ ಏನಾದ್ರು ತೊಗೊಂಡಿಲ್ಲ ಡಿಸ್ಕೌಂಟ್ ಯಾಕೆ ಇಡ್ತಾರೆ? ಹಾ, ಯಾಕಂದ್ರೆ ದೀಪಾವಳಿ ಟೈಮ್ನೊಳಗೆ ಎಲ್ಲರೂ ಜಾಸ್ತಿ ಖರೀದಿ ಮಾಡ್ತಾರೆ ಒಂದೇತು. ಎರಡನೇದು ಆ ಟೈಮ್ನೊಳಗೆ ನೀವು ಸ್ವಲ್ಪ ಕಡಿಮೆ ರೇಟ್ ಒಳಗೆ ಇಟ್ಟರೆ ಜಾಸ್ತಿ ಜನರು ಖರೀದಿ ಮಾಡ್ತಾರೆ, ಹಿಂಗಾಗಿ ಅವ್ರಿಗೇನು ವ್ಯಾಪಾರ ಜಾಸ್ತಿ ಆಗ್ತಿತ್ತು, ಲಾಭ ಜಾಸ್ತಿ ಆಗ್ತದೆ. ಆದ್ರಿಂದ ಆ ರೀತಿ ಮಾಡ್ತಾರೆ ಮೊದಲು. ಅದೇ ರೀತಿ ಕೃಷ್ಣನು ಏನು ಮಾಡ್ತಾನೆ ನಮಗೆ, ಭಕ್ತಿಯೊಳಗೆ ನಾವು ಪ್ರಗತಿ ಮಾಡಲಿ ಅಂಥೇಳಿ ಕೆಲವೊಂದ್ಸಲ ಡಿಸ್ಕೌಂಟ್ ಕೊಡ್ತಾನೆ, ಹೆಚ್ಚು ಜನರು ಬಂದು ಭಕ್ತಿ ಮಾಡಲಿ. ಅದರಿಂದ ಕೃಷ್ಣಗೇನು ಫರ್ಕ್ ಆಗೋದಿಲ್ಲ, ನಮಗೆ ಫರ್ಕ್ ಆಗ್ತದೆ. ಹೌದಲ್ಲ, ಯಾಕಂದ್ರೆ ನಾವು ಭಕ್ತಿ ಮಾಡಿದ್ರೆ, ನಾವು ಊಟ ಮಾಡಿದ್ರೆ ನಮ್ದು ಹೊಟ್ಟೆ ತುಂಬ್ತದೆ. ಅದೇ ರೀತಿ ನಾವು ಭಕ್ತಿ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಹೌದಲ್ಲ, ಕೃಷ್ಣ ಇಲ್ಲಿ ನೀಡೋನ ಇಲ್ಲ, ಈಗ ಒಂದು ಎರಡೂವರೆ ಮೂರು ಗಂಟೆಗೆ ನಾವು ಪ್ರಸಾದ ನೀಡ್ತೇವೆ. ಹೌದಲ್ಲ, ಎಲ್ಲರೂ ಬಂದು ಊಟ ಮಾಡ್ತೇವೆ. ಹಾ, ನಾವು ಊಟ ಮಾಡಿದ್ರೆ ನಮ್ದು ಹೊಟ್ಟೆ ತುಂಬ್ತದೆ. ಅದೇ ರೀತಿ ಯಾವ ರೀತಿ ನಾವು ಈ ವ್ರತ ಯಾವಾಗ ನಾವು ಸ್ವೀಕಾರ ಮಾಡ್ತೀವಿ ಅವಾಗೇನಾಗ್ತದೆ, ನಾ ಭಕ್ತಿಯಲ್ಲಿ ಪ್ರಗತಿ ಮಾಡುವುದು. ಯಾಕಂದ್ರೆ ಹಂಗ ಭಕ್ತಿ ಮಾಡ್ರಿ, ಹಂಗ ವ್ರತ ಮಾಡ್ರಿ ಅಂದ್ರೆ ಯಾರು ಮಾಡೋದಿಲ್ಲ. ಆದ್ರಿಂದ ಕೃಷ್ಣ ಏನ್ ಮಾಡ್ದಾನ, ನಾಲ್ಕು ವರ್ಷಕ್ಕೊಂದ್ಸರಿ ಅಧಿಕ ಮಾಸ ಬರ್ತದೆ. ಆ ನಾಲ್ಕು ವರ್ಷದೊಳಗೆ ಬಂದಾಗ ಅಧಿಕ ಮಾಸದ ಪ್ರಯೋಗನ ಉಪಯೋಗ ತಗೋಬೇಕು ನಾವು. ಅದರ ಸಲುವಾಗಿ ಇವಾಗ ಪುರುಷೋತ್ತಮ ಮಾಸ ಅಥವಾ ಪುರುಷೋತ್ತಮ ತಿಂಗಳು ಅಂತ ಹೇಳ್ತಾರೆ, ಅಧಿಕ ತಿಂಗಳು ಅಧಿಕ ಮಾಸ ಅಂತ. ಇದರ ಮಹತ್ವ ತಿಳ್ಕೊಳ. ವ್ರತ ನಾವೆಲ್ಲರೂ ಮಾಡ್ತಾ ಇದ್ದೀವಿ, ಎಲ್ಲರೂ ವ್ರತ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವರಿಗೆ ಆಧ್ಯಾತ್ಮಿಕ ವ್ರತ ಮಾಡ್ತಾರೆ, ಕೆಲವರು ಭೌತಿಕ ವ್ರತ ಮಾಡ್ತಾರೆ. ಅಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ನಾವೇನ್ ಮಾಡ್ತೀವಿ, ಸ್ನಾನ ಗಿನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲಿ ಹೋಗ್ತೀವಿ, ಸೀದಾ ಆಫೀಸ್ಗೆ ಹೋಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ ಅಥವಾ ಕಾಲೇಜ್ಗೆ ಹೋಗ್ತೀವಿ. ಅಲ್ಲೇ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ನೀವು ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರ, ದಂಡ ಹಾಕ್ತಾರ. ಹೌದಲ್ಲ, ಆಮೇಲೆ ಹೋಗಕ್ ಟೈಮ್ ಐತಿ, ವಾಪಸ್ ಬರಕ್ ಟೈಮ್ ಇಲ್ಲ. ನೋಡ್ರಿ ಹಿಂಗೈತಿ ಜಗತ್ತಿನೊಳಗೆ, ಹೆಂಗೈತಿ ಆಫೀಸ್ ಹೋಗಕ್ ಟೈಮ್ ಎಷ್ಟು ಗಂಟೆ, 8 ಗಂಟೆ ಅಥವಾ 9 ಗಂಟೆ 10 ಗಂಟೆ. ವಾಪಸ್ ನಾನು ಕರೆಕ್ಟ್ 5 ಗಂಟೆಗೆ ನೀವು ಟೈಮ್ ನೋಡಿ ಹೊರಗೆ ಬರ್ತೀನಿ ಅಂದ್ರೆ ಯಾರು ಕೇಳೋದಿಲ್ಲ. ಕೆಲಸ ಜಾಸ್ತಿ ಇದ್ದ ಅದನ್ನ ಮಾಡಿ ಬರ್ಬೇಕಾಗ್ತದೆ. ಪ್ರತಿಯೊಬ್ಬರು ನಾವು ವ್ರತ ಮಾಡ್ತೇವೆ. ವ್ರತ ಅಂದ್ರೆ ಏನು, ಕೆಲವು ನಿಯಮಗಳು ಇರ್ತಾವೆ, ಕೆಲವು ನಿರ್ದೇಶನಗಳು ಇರ್ತಾವೆ, ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ತೇವೆ. ಹೌದಲ್ಲ, ಇದಕ್ಕೆ ವ್ರತ ಅಂತ ಹೇಳಿದ್ರು. ಅದನ್ನ ಯಾವಾಗ ಅದನ್ನ ದೇವರನ್ನ ಕೇಂದ್ರೀಕೃತ ಮಾಡಿ ಇಟ್ಕೊಂಡು ನಾವು ಯಾವಾಗ ವ್ರತ ಮಾಡ್ತೀವಿ ಅದು ಆಧ್ಯಾತ್ಮಿಕ ವ್ರತ. ಇಲ್ಲದೇ ಇದ್ರೆ ಅದು ಭೌತಿಕ. ಅಂದ್ರೆ ನಾವು ಇತರ ದಿನನಿತ್ಯದ ಕಾರ್ಯಕ್ರಮಗಳೇನಿದಾವಲ್ಲ, ಇವನ್ನಂತೂ ನಾವು ಮಾಡ್ತಾ ಇರ್ತೀವಿ. ಆಮೇಲೆ ನಾವು ಇವ್ರಿಗೆ ನೋಡ್ತೇವೆ, ಯಾರೋ ಕೆಲವೊಬ್ರು ಈ ಕರೆ ಬಟ್ಟಿ ಹಾಕೊಂಡು ಇರ್ತಾರಲ್ಲ, ಅವ್ರು ವ್ರತ ಮಾಡ್ತಾರ. ಅದು ಯಾರಂತಾರ ಅವ್ರಿಗೆ, ಅಯ್ಯಪ್ಪ ಎಲ್ಲಾರು ಅಂದ್ರು ನೋಡು, ಅಯ್ಯಪ್ಪ ಅಯ್ಯಪ್ಪ ತಕ್ಷಣ ಅಯ್ಯಯ್ಯಪ್ಪ. ಅಯ್ಯಪ್ಪನ ವ್ರತ ಮಾಡೋದಂದ್ರೆ ಹೆಂಗ, ನಾನು ಗೊತ್ತಿಲ್ಲ, ನಾವು ಎಂದು ಮಾಡಿಲ್ಲ, ಮಾಡೋ ಅವಶ್ಯಕತೆ ಬೆಳೆಯೋದಿಲ್ಲ, ಯಾಕಂದ್ರೆ ನಾವು ಕೃಷ್ಣ ಸೇವೆ ಮಾಡ್ತಾ ಇದ್ದೀವಿ. ಅಯ್ಯಪ್ಪನ ವ್ರತ ಮಾಡೋರು ಮೊದ್ಲು ಕರೆ ಬಟ್ಟೆ ಹಾಕೋಬೇಕಂತ, ಕರೆ ಬಟ್ಟೆ ಹಾಕ್ತಾರಲ್ಲ ಅವ್ರು. ಆಮೇಲೆ ದಾಡಿ ಇಲ್ಲ, ದಾಡಿ ಮಾಡೋಂಗಿಲ್ಲ, ಆಮೇಲೆ ಉಗುರು ತೆಗಿಂಗಿಲ್ಲ, ಆಮೇಲೆ ಮನೆಯಿಂದ ಹೊರಗಡೆಗೆ ಹೋಗಿ ಅವ್ರು ತಾವ ಒಂದು ಎಲ್ಲೇ ಗುಡಿಸಲ್ದೊಳಗ ಎಲ್ಲ ಒಂದು ಮನೆಯೊಳಗ ತಾವ 4-5 ಮಂದಿ ತಾವ ಅಡಿಗೆ ಮಾಡ್ಕೋತಾರ ಮಾಡ್ಕೋತಾರಲ್ಲ, ಅದನ್ನ ದೇವ್ರಿಗೆ ನೈವೇದ್ಯ ಇಟ್ಟು ಅದನ್ನ ತಿಂತಾರ. ಆಮೇಲೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವಾಗ ಅವ್ರು ಏನ್ ಮಾಡ್ರು, ಕೆಲ್ಸಕ್ಕೆಲ್ಲ ಹೋಗ್ಬೋದು. ಆ ನಂತರ ಎಷ್ಟು 6 ತಿಂಗಳು ಇರ್ತದೋ ವ್ರತ ಎಷ್ಟು ಇರ್ತದೋ 1 ತಿಂಗಳ. ಆಮೇಲೆ ಅಲ್ಲಿ ಶಬರಿಮಲೆಗೆ ಹೋಗ್ಬೇಕಂತ, ಅಲ್ಲಿ ಹೋಗಿ ಅದು ಅಯ್ಯಪ್ಪಂದು ದೇವಸ್ಥಾನದೊಳಗೆ ಇದ್ಕೊಂಡು ಅಲ್ಲೆಲ್ಲ ವ್ರತ ಅದು ಕಂಪ್ಲೀಟ್ ಆಗ್ತದ. ಪೂರ್ಣ ಆದ ನಂತರ ಮತ್ತೆ ಅಲ್ಲಿಂದ ವಾಪಸ್ ಬರ್ತಾರೆ. 1 ತಿಂಗಳು ಎಷ್ಟು ಕಷ್ಟಪಟ್ಟು ಮಾಡ್ತಾರ ನೋಡ್ರಿ. ಆದ್ರೆ ಅದ್ರದ್ದು ಇದೇನು, ಅದ್ರದ್ದು ಫಾಯ್ದೆ ಏನು, ಅದ್ರ ಲಾಭ ಏನು, ಅವ್ರು ಮಾಡಿದವ್ರಿಗೆ ಗೊತ್ತು. ಯಾಕಂದ್ರೆ ನಾವಂತೂ ಮಾಡಿಲ್ಲ. ಏನ್ ಹೆಚ್ಚಾಗಿ ಏನ್ ಕೇಳ್ತಾರೆ ಜನರು ಜಗತ್ತಿನೊಳಗೆ ಏನ್ ಕೇಳ್ತಾರೆ ಹೇಳಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಮತ್ತು ಗಣ ಹೊಟ್ಟೆಗಾಗಿ. ಹೌದಲ್ಲ, ಎಲ್ಲರೂ ಏನ್ ಕೇಳ್ತಾರ, ಹೋಗಿ ನನಗ ಸಂಪತ್ತು ಕೊಡು ದೇವ್ರೆ, ನನಗೆ ಅದನ್ ಕೊಡು, ನನ್ಗೆ ಇದನ್ ಕೊಡು, ನಮ್ಮ ಮನೆಯೊಳಗ ಈ ಸಮಸ್ಯೆ ಐತಿ, ನಮ್ಮ ಮನೆಗೆ ಆ ಸಮಸ್ಯೆ ಐತಿ. ಈ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನ ಕೇಳ್ತಾರ ಹೊರತು ನಿಜವಾದ ವಸ್ತುವನ್ನ ಯಾರು ಕೇಳ್ತಾನೆ ಇಲ್ಲ. ಅದಕ್ಕ ಒಂದು ಕನ್ನಡದೊಳಗೆ ಗಾದಿ ಮಾತೈತಿ, ಏನೈತಿ, ಭಗವಂತನ ಹತ್ರ ಹೋಗಿ ಬೊಗಸೆ ಭತ್ತ ಬೇಡಿದ್ರು. ಭತ್ತದಿಂದ ಏನ್ ಬರ್ತದೆ, ಅಕ್ಕಿ ಬರಲ್ಲ, ಅಕ್ಕಿಯಿಂದ ಏನ್ ಮಾಡ್ತೇವೆ? ಹೌದು, ದೇವ್ರ ಹತ್ರ ಹೋಗಿ ದೇವ್ರ ನಿಮಗೆ ಒಂದ್ ವೇಳೆ ಪ್ರತ್ಯಕ್ಷ ಆದ್ರೆ ನೀವೇನ್ ಕೇಳ್ಬೇಕು? ಭತ್ತ ಕೇಳ್ಬೇಕ? ಯಾಕಂದ್ರೆ ಭತ್ತ ಸಿಕ್ಕ್ರ ಅನ್ನ ಆಗ್ತತಿ, ಅದ ಅಕ್ಕಿ ಬರ್ತಾವ, ಅಕ್ಕಿಯಿಂದ ಕುದಿಸಿದ್ರೆ ಅನ್ನ ಆಗ್ತತಿ. ಆದ್ರಿಂದ ದೇವ್ರ ಹತ್ರ ಹೋಗಿ ಭತ್ತ ಕೇಳೋದ ಅವಶ್ಯಕತೆ ಇಲ್ಲ ಅಂದ್ರೆ ಮೂರ್ಖ ಅಂತಂದ್. ದೇವರು ನಿಮಗೆ ಏನಾದ್ರೂ ಕೊಡ್ಬಲ್ಲ, ಅಥವಾ ವಿಷ್ಣು ನಿಮಗೆ ಪ್ರತ್ಯಕ್ಷ ಆದ ಅಂತಂದ್ರ ಅವ್ ನಿಮಗೆ ವೈಕುಂಠವನ್ನ ನಿಮಗೆ ಕೈಯಲ್ಲಿ ಕೊಡಬಲ್ಲ. ಹಂಗಿರುವಾಗ ಈ ಒಂದ್ ಗೇಣು ಹೊಟ್ಟೆ ಸಲುವಾಗಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ವಿ, ಸ್ವಲ್ಪ ಭತ್ತ ಬೇಡಿ ದೇವ್ರ ಹತ್ರ ಹೋಗಿ, ಆ ದೇವ್ರ ಅದನ್ನು ಕೊಡ್ತಾನ. ಆದ್ರೆ ಮತ್ ನಿಮ್ದು ಹೊಟ್ಟೆ ಖಾಲಿ ಆಗ್ತದಲ್ಲ ಮೂರು ತಾಸಿನ ಮೇಲೆ, ಅವಾಗ ಏನ್ ಮಾಡೋದು ಮತ್ತ? ಅದಕ್ಕ ಒಂದ್ಸರಿ ಒಬ್ಬ ವ್ಯಕ್ತಿ ಅವನು ತಪಸ್ಸೆ ಮಾಡಿದ, ತಪಸ್ಸೆ ಮಾಡಿದ ಆಮೇಲೆ ದೇವ್ರ ಎದುರಿಗೆ ಬಂದ. ಅವ ನಡ್ಕೊಂಡು ಹೋಗ್ತಾ ಇದ್ದ ದಾರಿಯೊಳಗೆ. ಅವನದೇನು ಕಾರ್ಯಕ್ರಮ ದಿವಸದ್ದು, ಅವ ಕಾಳಿಗೆ ಹೋಗಿ ಕಟ್ಗಿ ತಗೊಂಡ್ಬರ್ತಿದ್ದ, ಕಟ್ಗಿನ ಮಾರಿ ಹಣ ಗಳಿಸಿ ಅದರಿಂದ ಊಟ ಹೊರಿಬೇಕು, ಊಟ ಹೊಟ್ಟೆ ಹೊರಿಬೇಕು, ಈ ರೀತಿ ಕೆಲಸ ಇತ್ತು. ಒಂದ್ಸರಿ ಅವನ ಕಷ್ಟ ನೋಡ್ಲಾರ್ದ ದೇವರು ಎದುರಿಗೆ ಬಂದ. ಆಯ್ತು, ಏನ್ ಬೇಕು ಹೇಳ, ನಾನು ಏನ್ ಕೊಡ್ತೇನೆ? ಅವನ ಬಲ್ಗೈ ಇದು ಹೆಗಲ್ ಮೇಲೆ ಏನಿತ್ತು, ದೊಡ್ಡದೊಂದು ಹೊರಿ ಇತ್ತು ಕಟ್ಗಿ. ಅವ ದೇವ್ರಿಗೆ ಹೇಳ್ದ, ಈ ಹೊರಿ ಬಹಳ ಒಜ್ಜೆಯಾಗೈತಿ, ಇದನ್ನ ಎತ್ತಿ ಈ ಕಡೆಗೆ ನೀಡಾಕನು ಆಗ್ತಾ ಇಲ್ಲ, ನೀನೇ ಎತ್ತಿ ಈ ಕಡೆಗೆ ಇಟ್ಬಿಡಪ್ಪ ದೇವ್ರಿ ಅಂತ. ಆಯ್ತು, ದೇವ್ರ ಮಾಡ್ದ ಈ ಕಡೆಯಿಂದ ಎತ್ತಿ ಈ ಕಡೆಗೆ ಇಟ್ಟ. ಅಂದ್ರ ನಾವ್ ಯಾರಂದ್ ಯಾವಾಗ ದೇವ್ರ ಹತ್ರ ಹೋಗ್ತೀವಿ ಏನ್ ಕೇಳ್ಬೇಕು ಅನ್ನೋದಾದ್ರೂ ಗೊತ್ತಿರ್ಬೇಕು. ಇಲ್ಲಕ್ರ ಏನಾಗ್ತದ, ಸಣ್ಣ ಪುಟ್ಟ ವಸ್ತು ಕೇಳಿ ನಾವು ಏನಾಗ್ತದೆ ಸುವರ್ಣ ಅವಕಾಶ ಕಳ್ಕೋಬೇಕಂತ ಹಂಗಾಗ. ಹೌದು, ಆದ್ರೆ ಒಂದ್ ವೇಳೆ ಮನಸ್ಸು ಮಾಡಿದ್ರ ಅವ ಏನ್ ಮಾಡ್ಬೋದಾಗಿತ್ತು, ನನಗ ಈ ಜಗತ್ತಿಂದು ಗೊಡವಿನ ಬೇಡ, ಯಾಕಂದ್ರೆ ಇಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಐತಿ, ನನಗ ವೈಕುಂಠ ಕರ್ಕೊಂಡು ಹೋಗುವಪ್ಪ ದೇವ್ರ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತೀವಿ. ಆದ್ರೆ ಆ ಜ್ಞಾನ ಆದ್ರೂ ಬೇಕಲ್ಲ, ಆ ಜ್ಞಾನ ಯಾವಾಗ ಸಿಗ್ತದ, ಸತ್ಸಂಗಕ್ ಬಂದಾಗ ಜ್ಞಾನ ಸಿಗ್ತದೆ. ಹೊರತು ನಾವು ಒಂದ್ ವೇಳೆ ಸತ್ಸಂಗಕ್ ಬರದೇ ಇದ್ರೆ ನಾವು ದೇವ್ರ ಹತ್ರ ಹೋಗಿ ಏನ್ ಕೇಳ್ಬೇಕು ಅದು ಕೂಡ ಜ್ಞಾನ ಇರೋದಿಲ್ಲ. ಅಂದ್ರೆ ನಿಮಗೆ ಒಂದ್ ವೇಳೆ ಕ್ವಶನ್ ಪೇಪರ್ ಕೊಡ್ತಾರ ಇಲ್ಲಿ ಎಕ್ಸಾಮ್ ನೋಡಿದ್ರೆ, ಅದಲ್ಲ ಕ್ವಶನ್ ಪೇಪರ್ ಎಲ್ಲರೂ ಕೊಡ್ತಾರ, ಅದ ಆನ್ಸರ್ ಪೇಪರ್, ಅದು ನೋಟ್ಬುಕ್ ಕೊಡ್ತಾರೆ, ಇದು ಬುಕ್ ಕೊಡ್ತಾರ, ಟೆಕ್ಸ್ಟ್ ಬುಕ್ ಕೊಡ್ತಾರ. ಒಂದ್ ವೇಳೆ ನಿಮ್ಗೆ ಟೆಕ್ಸ್ಟ್ ಬುಕ್ ಕೊಟ್ರು ಕೂಡ ಅದನ್ನ ನೋಡಿ ಬರೀಲಿಕ್ಕೆ ನಿಮ್ಗೆ ಯಾವ ಅಧ್ಯಾಯದೊಳಗೆ ಎಲ್ಲೈತಿ ಏನೈತಿ ಅನ್ನೋದಾದ್ರೂ ಗೊತ್ತಿರ್ಬೇಕಲ್ಲ. ಅದಕ್ಕೆ ಅಟ್ಲೀಸ್ಟ್ ಒಂದ್ಸರಿ ಏನಾದ್ರೂ ನೀವ್ ಏನ್ ಮಾಡಿರ್ಬೇಕು, ಕಾಲೇಜ್ ನೋಡಿ ಹೋಗಿ ಕೂತ್ಕೊಂಡು ಕೇಳಿರ್ಬೇಕು. ಇಲ್ಲದ್ರೆ ಏನಾಗ್ತದೆ, ಆ ಕ್ವಶನ್ ಪೇಪರ್ ಐತಿ, ಆನ್ಸರ್ ಪೇಪರ್ ಯಾವ್ದು ರೂಪದೊಳಗೆ ಐತಿ, ಟೆಕ್ಸ್ಟ್ ಬುಕ್ ರೂಪದೊಳಗೆ, ಟೆಕ್ಸ್ಟ್ ಬುಕ್ನು ಕೊಟ್ಟಾರ, ಅದ್ರೊಳಗೆ ಯಾವ ಅಧ್ಯಾಯದೊಳಗೆ ಈ ಪ್ರಶ್ನೆ ಎಲ್ಲಿ ಬರ್ತೈತೆ ಅಂತ ಹುಡುಕಾಕೂ ನಿಮಗೆ ಆಗೋದಿಲ್ಲ. ಯಾಕಂದ್ರೆ ಎಂದು ಬುಕ್ ತೆಗೆದು ನೋಡ್ಲೇ. ಅದೇ ರೀತಿ ಎಂದು ನಾವು ಸತ್ಸಂಗಕ್ಕೆ ಹೋಗದೇ ಇದ್ರೆ ದೇವ್ರು ಒಂದ್ ವೇಳೆ ಎದುರಿಗೆ ಬಂದ್ರು ಕೂಡ ನಾವೇನ್ ಅವ್ನ್ ಕೇಳೋದನ್ನೋದು ಗೊತ್ತಾಗೋದಿಲ್ಲ. ಮತ್ತೆ ಏನ್ ಕೇಳಿದೀವಿ, ಸಣ್ಣ ಪುಟ್ಟ ವಸ್ತು ಕೇಳಿ ಏನಾಗ್ತದೆ, ದೊಡ್ಡ ಹಾನಿ ಆಗ್ತದೆ. ಹಂಗಾಗ್ಬಾರ್ದಂದ್ರೆ ಏನ್ ಮಾಡ್ಬೇಕು, ದಿನಂಪ್ರತಿ ಅಥವಾ ವಾರಕ್ಕೆ ಒಂದ್ಸರಿ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಸತ್ಸಂಗ ಕಾರ್ಯಕ್ರಮ ಮಾಡ್ತೀವಿ. ಅದರಿಂದ ತಪ್ಪದೇ ಬರ್ಬೇಕು, ನಿಮ್ಗೆ ಬಂದು ಇಲ್ಲಿ ಕುತ್ಕೊಂಡು ಕೇಳಿದ್ರಿಂದ ಏನಾಗ್ತದೆ, ಅಟ್ ಲೀಸ್ಟ್ ದೇವ್ರನ್ನ ಒಬ್ಬ ವ್ಯಕ್ತಿ ಇದಾನ, ಅವ್ನ ಭಕ್ತಿ ಹೆಂಗ್ ಮಾಡ್ಬೇಕು, ಅವನ ಹತ್ರ ಹೋಗಿ ಏನ್ ಕೇಳ್ಬೇಕು ಅನ್ನೋದಾದ್ರೂ ಒಂದು ಜ್ಞಾನ ಬೇಕು. ಹೌದು, ಅದ್ರ ಸಲುವಾಗಿ ಅತ್ಯಂತ ಮುಖ್ಯವಾದ. ಆದ್ರಿಂದ ಈಗೇನ ವ್ರತ ಏನೈತಲ್ಲ ಅತ್ಯಂತ ಸರಳ ಇದು, ನಾವೆಲ್ಲರೂ ಮಾಡಬಹುದು ಹೇಳಿದ. ಆದ್ರಿಂದ ಈ ವ್ರತ ಮಾಡೋದ್ರಿಂದ ಈ ವ್ರತ ನಾವು ಪ್ರತಿದಿನನೂ ಮಾಡ್ಬೋದು, ಪ್ರತಿ ತಿಂಗಳನ್ನು ಮಾಡ್ಬೋದು. ಆದ್ರೆ ವಿಶೇಷವಾಗಿ ಈ ತಿಂಗಳು ಮಾಡೋದ್ರಿಂದ ಏನಾಗ್ತದೆ, ವಿಶೇಷವಾದ ಲಾಭ ಉಂಟಾಗುತ್ತೆ. ಯಾವ ರೀತಿ ನಮಗೆ ಡಿಸ್ಕೌಂಟ್ ಕೊಡ್ತಾರಲ್ಲ, ಡಿಸ್ಕೌಂಟ್ ಈ ಪ್ರತಿ ದಿವಸ ಇರೋದಿಲ್ಲ, ಅದ್ಯಾವಿರುತ್ತದೆ ಕೆಲವೇ ತಿಂಗಳಲ್ಲಿ ಮಾತ್ರ. ಅದರಿಂದ ದೇವರು ಕೂಡ ನಮಗ ಭಕ್ತಿ ಒಳಗೆ ಮುಂದುವರಿಲಿ ಅಂತ ಏನ್ ಮಾಡ್ತಾನೆ, ಈ ರೀತಿ ನಮಗೊಂದು ಸುವರ್ಣ ಅವಕಾಶ ಕೊಡ್ತಾನೆ. ಅದನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದು ಅಧಿಕ ಮಾಸ ಅಂತಂದು ಇಲ್ಲಿ ನಾವು ಹೇಳ್ತೀವಿ, ಆದ್ರೆ ವೈಷ್ಣವ್ರು ನಾವೇನ್ ಹೇಳ್ತೀವಿ, ಇದಕ್ಕ ಪುರುಷೋತ್ತಮ ಮಾಸ. ಪುರುಷೋತ್ತಮ ಅಂದ್ರೆ ಯಾರು? ಪುರುಷ ಅಂದ್ರೆ ಯಾರು? ಪುರುಷ ಅಂದ್ರೆ ಮನುಷ್ಯ. ಅಂದ್ರೆ ಯಾವ ಪುರುಷನಿಗೆ ಪುರುಷ ಅಂತ ಹೇಳ್ತೀವಿ ಅಂದ್ರೆ ಗಂಡು, ಅವನು ಪರಮ ಪುರುಷ ಅಥವಾ ಪುರುಷ ಉತ್ತಮ, ಉತ್ತಮವಾದ ಪುರುಷ ಅವನು ಯಾರು? ಎಲ್ಲರೂ ನಾವೆಲ್ಲರೂ ಪುರುಷರೇ, ಹೌದಾ? ಆದರೆ ಉತ್ತಮವಾದ ಪುರುಷ ಯಾರು? ಅವನು ವಿಷ್ಣು ಅಥವಾ ಕೃಷ್ಣ ಅಂತ ಹೇಳ್ತೀವಿ, ಹೌದಾ? ಆದರೆ ಈ ಮಾಸ, ಈ ತಿಂಗಳು ಏನೈತಲ್ಲ, ಪುರುಷೋತ್ತಮ ಮಾಸ ಯಾಕಾಗಿದ್ರೆ ಹೆಸರು? ಯಾಕಂದ್ರೆ ಈ ತಿಂಗಳು ವಿಷ್ಣು ಅಥವಾ ಕೃಷ್ಣಗೆ ಅತ್ಯಂತ ಪ್ರಿಯವಾದದ್ದು. ಕೃಷ್ಣ ಹೇಳಿದಾನೆ ಇಲ್ಲಿ, ಏನ್ ಹೇಳ್ದಾನ? ಡಿಸೆಂಬರ್ ನವೆಂಬರ್ ನನಗೆ ಪ್ರಿಯವಾದದ್ದು. ಅದು ನಾಲ್ಕು ವರ್ಷಕ್ಕೆ ಒಂದ್ಸರಿ, ಇದು ಪ್ರತಿ ವರ್ಷ ಅದು ನಾಲ್ಕು ವರ್ಷಕ್ಕೆ ಒಂದ್ಸರಿ ಇದೇನು ಪುರುಷೋತ್ತಮ ಮಾಸ ಬರ್ತದಲ್ಲ, ಅಧಿಕ ಮಾಸ, ಇದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು. ಆಮೇಲೆ ಇದಕ್ಕೆ ಮಲಮಾಸ ಅಂತಾನು ಕರೀತಾರೆ, ಇಲ್ಲಂತಾರೆ ಮಲಮಾಸ ಅಂತ ಕರೀತಾರೆ. ಮಲ ಅಂತಂದ್ರೆ ಏನು? ಅದು ಡರ್ಟಿ, ಡರ್ಟ್ ಅಂದ್ರೆ ಹೊಲಸು. ಅದರಿಂದ ಕೆಲವರು ಏನು ಕಾರ್ಯಕ್ರಮ ಈ ತಿಂಗಳೊಳಗೆ ಇಟ್ಕೊಳ್ಳೋದಿಲ್ಲ. ಆದ್ರೆ ವೈಷ್ಣವ್ರು ನಾವು ಇದಕ್ಕೆ ಬೇರೆ ಅರ್ಥ ಕೊಡ್ತೀವಿ. ಏನಂತ ಮಲಮಾಸ ಅಂತಂದ್ರೇನು? ಯಾವ ತಿಂಗಳಲ್ಲಿ ನಾವು ಈ ವ್ರತ ಸ್ವೀಕಾರ ಮಾಡೋದ್ರಿಂದ ಹೃದಯದೊಳಗೆ ಇರ್ತಕ್ಕಂಥ ಮಲ ಏನೈತಲ್ಲ, ಹೊಲಸು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಿ, ಇದು ನಷ್ಟ ಆಗಿರುತ್ತೆ. ಆದ್ರಿಂದ ಇದು ಮಲಮಾಸ ಅಥವಾ ಪುರುಷ, ಅದು ಅಧಿಕ ಮಾಸ ಅಂದ್ರೆ ಇದು ಎಕ್ಸ್ಟ್ರಾ ಮಂತ್ ಅಂತಂದು ಬರ್ತದೆ. ಪ್ರತಿ ನಾಲ್ಕು ತಿಂಗಳಿಗೆ ಒಂದ್, ನಾಲ್ಕು ವರ್ಷಕ್ಕೆ ಒಂದ್ಸಾರಿ. ಆನಂದ್ರ ಇದು ಯಾಕೆ ಇದು ಮಹತ್ವವಾದದ್ದು ಅಂದ್ರೆ, ಸ್ವಯಂ ಕೃಷ್ಣ ಅವನು ಸ್ಕಂದ ಪುರಾಣದಲ್ಲಿ ಹೇಳ್ತಾನೆ, ಪುರುಷೋತ್ತಮ ಅಂತ ಹ್ಯಾಸ್ ಆಲ್ ದ ಪವರ್, ಐ ಹ್ಯಾವ್ ಟು ಬ್ಲೆಸ್ ಇಟ್ಸ್ ಅಬ್ಸರ್ವರ್. ಕೃಷ್ಣ ಹೇಳ್ತಾನೆ ಯಾರು ಈ ವ್ರತ ಪಾಲ್ಗೊಳ್ತಾರೋ. ವ್ರತ ಅತ್ಯಂತ ಸರಳ ಇದೆ, ಅದನ್ನು ಹೇಳಿದ್ದೀನಿ. ವೃತ್ತದ ನಿಯಮಗಳು ಸಾಕಷ್ಟು ಅದಾವೆ. ಇದರೊಳಗೆ ನಾವು 1, 2, 3, 4, 5, 6 ಎಷ್ಟು ನಿಯಮಗಳನ್ನು ಪಾಲನೆ ಮಾಡ್ತೀವಿ ಅಷ್ಟು ನಮಗದರಿಂದ ಲಾಭ ಉಂಟಾಗ್ತದೆ. ಕೃಷ್ಣ ಹೇಳ್ತಾನೆ ನಾನು ಯಾರು ಈ ವ್ರತ ಮಾಡ್ತಾರಲ್ಲ ಅವ್ರಿಗೆ ನಾನು ಪೂರ್ಣ ಆಶೀರ್ವಾದ ಕೊಡ್ತೀನಿ ಅಂತ ಹೇಳ್ತಾನೆ. One who follows Purushottam Vrat will destroy all his past sinful reactions. ಯಾರು ಈ ವ್ರತ ನಾವು ಪಾಲ್ಗೊಳ್ತೀವಿ ವ್ರತದೊಳಗೆ, ನಮ್ಮ ಕರ್ಮದ ಏನಾದ ಪಾಪದ ರಾಶಿ ಏನೈತಲ್ಲ ತಲೆಯಲ್ಲಿ, ಅದು ಕರಿಗೆ ಹೋಗ್ತದೆ. ಆನಂತರ ಎಷ್ಟೋ ಮಂದಿ ಕೇಳ್ತಾರೆ ನಾವು ಭಕ್ತಿ ಮಾಡ್ಬೇಕಂತ ಇಷ್ಟ ಮಾಡ್ತೀವಿ, ಇಷ್ಟಪಡ್ತಾ ಇದೀವಿ, ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೂ ಆಗ್ತಾ ಇಲ್ಲ, ಅದಕ್ಕೇನ್ ಕಾರಣ? ಅದಕ್ಕೆ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಮತ್ತು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪನೇ ಅದಕ್ಕೆ ಕಾರಣ. ಪಾಪದ ರಾಶಿ ಇರ್ತದಲ್ಲ, ಪಾಪದ ಭಾರ, ಆ ಭಾರದಿಂದ ನಮ್ಮ ಮುಂದೆ ಹೋಗ್ಲಿಕ್ಕಾಗೋದು. ನಾವು ಸರಳವಾಗಿ ನಡ್ಕೊಂಡು ಹೋಗ್ಬಿಡ್ತೀವಿ. ಯಾಕ ಏನು ಜಾಸ್ತಿ ಎಷ್ಟು ಭಾರ ನಮ್ಮ ಹತ್ರ ಇರ್ತೀವಿ ಅಷ್ಟು ನಡೆದುಕೊಂಡು ಹೋಗ್ಲಿಕ್ಕೆ ಏನಾಗ್ತೈತಿ, ಅಷ್ಟು ಆಯಾಸ ಉಂಟ. ಹೌದು, ಅದೊಂದು ಎಷ್ಟು ನಿಮ್ಮ ಹತ್ರ ಅದು ಪ್ರಯಾಣ ಮಾಡ್ಬೇಕಾದ್ರೆ ಏನ್ ಹೇಳ್ತಾರ, ಅದಕ್ಕೆ ಕಡಿಮೆ ಕಡಿಮೆ ಏನ್ ತಗೊಂಡು ಹೋಗ್ಬೇಕಂತ ಲಗೇಜ್ ತಗೊಂಡು ಹೋಗ್ಬೇಕಂತ ಹೇಳ್ತಾರೆ. ಆದ್ರೆ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಮಿನಿಮಮ್ 2-3 ಲಗೇಜ್ ಆಗೇ ಬಿಡ್ತಾವು. ಹಿಂಗಾಗಿ ಏನಾಗ್ತಿತ್ತು, ಪ್ರಯಾಣ ಏನಾಗ್ತೈತಿ, ಭಾರ ಅನ್ನಿಸ್ತೈತಿ. ಆದ್ರಿಂದ ಜೀವನ ಒಂದು ಪ್ರಯಾಣ, ಆ ಪ್ರಯಾಣದಲ್ಲಿ ನಾವು ಕಡಿಮೆ ಭಾರ ಹೊತ್ಕೊಂಡು ಹೋದ್ರೆ ನಮ್ಮ ಪ್ರಯಾಣ ಸುಖಕರ ಆಗ್ತದೆ. ಆ ಜಾಸ್ತಿ ಭಾರದಿಂದ ಏನಾಗ್ತದ, ದುಃಖ ಆಗ್ತದೆ, ಭಕ್ತಿ ಮಾಡಕ್ ಆಗೋದಿಲ್ಲ. ಆ ಜಾಸ್ತಿ ಭಾರ ಅಂದ್ರೆ ಏನು? ಪಾಪದ ರಾಶಿ. ಅದನ್ನ ನಾವು ಎಲ್ಲಿ ಬಿಟ್ಟು ಹೋಗ್ತೀವಿ ಅವಾಗ ಅವಾಗ ಏನಾಗ್ತದೆ, ನಮ್ಮ ಪ್ರಯಾಣ ಸುಖಕರ ಆಗ್ತದೆ. ಆದ್ರಿಂದ ಯಾರು ಈ ವ್ರತ ನಾವು ಪಾಲನೆ ಮಾಡ್ತೀವಲ್ಲ, ನಮ್ಗೇನಾಗ್ತದೆ, ನಮ್ಮ ಪಾಪಗಳೆಲ್ಲ ಸುಟ್ಟು ಬೂದಿ ಆಗ್ತಾವ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ವಿದೌಟ್ ಪರ್ಫಾರ್ಮಿಂಗ್ ಪುರುಷೋತ್ತಮ ವ್ರತ್ ಒನ್ ಕೆ ನಾಟ್ ಪರ್ಫಾರ್ಮ್ ಪ್ಯೂರ್ ಡಿವೋಷನಲ್ ಸರ್ವಿಸ್. ಪುರುಷೋತ್ತಮ ವ್ರತ ಮಾಡದೇ ಇದ್ರೆ ವ್ಯಕ್ತಿಗೆ ಭಕ್ತಿ ಮಾಡೋದು ಕಠಿಣ ಆಗ್ತದೆ. ದ ವ್ಯಾಲ್ಯೂ ಆಫ್ ಪುರುಷೋತ್ತಮ ಮಂತ್ ಇಸ್ ಫಾರ್ ಮೋರ್ ವ್ಯಾಲ್ಯೂಬಲ್ ದನ್ ಎನಿ ಅದರ್ ಟೈಪ್ಸ್ ಆಫ್ ಆಸ್ಟೆರಿಟೀಸ್ ಅಂಡ್ ರಿಲಿಜಿಯಸ್ ಆಕ್ಟಿವಿಟೀಸ್ ಮೆನ್ಷನ್ಡ್ ಇನ್ ದ ವೇದಾಸ್. ಅಂದ್ರೆ ವೇದಗಳಲ್ಲಿ, ಪುರಾಣಗಳಲ್ಲಿ ಬೇರೆ ಬೇರೆ ವ್ರತಗಳು ಅದರ ಬಗ್ಗೆ ಹೇಳಿದ್ದಾರೆ. ಆದರೆ ಎಲ್ಲರಿಗಿಂತ ಮುಖ್ಯವಾದದ್ದು ಪುರುಷೋತ್ತಮ ವ್ರತ. ಇದನ್ನೆಲ್ಲರೂ ನಾವು ಸ್ವೀಕಾರ ಮಾಡಬೇಕು. Anyone who observes Purushottam Vrat will return to my abode Goloka at the end of his life. ಇದು ನಿಜವಾದ ಕೃಷ್ಣನ ಆಶೀರ್ವಾದ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ಯಾರು ಈ ವ್ರತ ಮಾಡ್ತಾರ ಅವರು ಗೋಲೋಕ ಅಥವಾ ವೈಕುಂಠಕ್ಕೆ ವಾಪಸ್ ಬರಬಹುದು ಅಂತ ಹೇಳ್ತಾನೆ. ಹೊರತು ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇಲ್ಲ, ಯಾರು ಈ ವ್ರತ ಮಾಡ್ತಾರ ಅವ್ರು ಈ ಜಗತ್ತಿನಲ್ಲಿ ಆಯುರ ಆರೋಗ್ಯ ಐಶ್ವರ್ಯ ಹೊಂದಿ ಇರ್ಬೋದು ಅಂತ ಎಂದೂ ಕೃಷ್ಣ ಏನು ಹೇಳೋದಿಲ್ಲ, ಈ ರೀತಿ ಆಶೀರ್ವಾದ ಕೊಡೋದು. ಯಾಕಂದ್ರೆ ಇಲ್ಲಿ ನೀವು ಎಷ್ಟೇ ನೀವು ಸಮೃದ್ಧಿಯೊಳಗಿದ್ರು ಕೂಡ, ಎಷ್ಟೇ ನಾವು ಶ್ರೀಮಂತರಾದ್ರೂ ಕೂಡ, ಎಷ್ಟೇ ನಾವು ಸಂತೋಷ ಇದ್ರು ಕೂಡ, ಇದಕ್ಕೆ ಒಂದು ಪೂರ್ಣ ವಿರಾಮ ಇಡಬೇಕಾಗ್ತದೆ, ನಾವೇ ಇಡಬೇಕಾಗ್ತದೆ. ಹೌದಲ್ಲ, ಅಂದ್ರೆ ಈ ಅಶಾಶ್ವತ ಜಗತ್ತು ಇಲ್ಲಿ ನಾವು ಏನೇ ಮಾಡಿದ್ರು ಇದು ಏನಾಗ್ತದೆ, ಒಂದು ದಿವಸ ಇದಕ್ಕೆ ಕೊನೆ ಅನ್ನೋದೈತೆ. ಆದ್ದರಿಂದ ದೇವ್ರು ಎಂದೂ ಹೇಳೋದಿಲ್ಲ, ಏನ್ ಹೇಳೋದಿಲ್ಲ, ಆಯ್ತು ನೀವು ಇದೇ ಜಗತ್ತಿನೊಳಗೆ ಆರಾಮಾಗಿ ಇದ್ಬಿಟ್ರಿ ಅಂತ ಹೇಳಿದೆ. ಯಾಕಂದ್ರೆ ಈ ಜಗತ್ತು ಅಶಾಶ್ವತ, ದುಃಖಾಲಯ ಅಶಾಶ್ವತ. ಆದ್ದರಿಂದ ದೇವರು ನಿಜವಾಗಿ ನಿಮ್ಗೆ ಆಶೀರ್ವಾದ ಕೊಡ್ತಾನಂದ್ರೆ ಏನ್ ಹೇಳ್ತಾನೆ, ನನ್ನ ಮನೆಗೆ ವಾಪಸ್ ಬಾ ಅಂತ ಹೇಳ್ತಾರೆ, ಎಲ್ಲಿ ಅಥವಾ ವೈಕುಂಠದ. ಅಲ್ಲಿ ಏನಿಲ್ಲ, ಜನ್ಮ ಮೃತ್ಯು ಜ್ವರ ವ್ಯಾಧಿ ಅನ್ನೋದು ಅಲ್ಲಿ ಇಲ್ಲ. ಆದ್ರಿಂದ ನಾವು ಅಲ್ಲಿ ಹೋಗು, ದೇವ್ರ ನಿಜವಾದ ಆಶೀರ್ವಾದ ಇಲ್ಲಿ ಕೊಡ್ತದ. ಅದೇನು ಯಾರು ಪುರುಷೋತ್ತಮ ವ್ರತ ನಾವು ಮಾಡ್ತೀವಿ, ಈ ಜಗ ಈ ಈಗೇನ ನಮ್ದೇನು ಜೀವನ ನಡೆದತ್ತಲ್ಲ, ಈ ಜೀವನದ ಕೊನೆಗೆ ನಾವು ವೈಕುಂಠಕ್ಕೆ ಹೋಗ್ಬಹುದು ಅಂತ ನಾನು ಹೇಳ್ತಾ ಇಲ್ಲ, ಸ್ವಯಂ ಕೃಷ್ಣನೇ ಹೇಳ್ದಾನ ಸ್ಕಂದ ಪುರಾಣದಲ್ಲಿ. ಆದ್ರಿಂದ ನಾವೇನ್ ಮಾಡ್ಬೇಕು, ಇದನ್ನ ಸ್ವೀಕಾರ ಮಾಡಬೇಕು. ಮತ್ತು ಇತರೆಯವರು ವಾಲ್ಮೀಕಿ ಮುನಿ, ನಾರದ ಮುನಿ, ನೈಮಿಷಾರಣ್ಯದ ಮುನಿಗಳು ಕೂಡ ಈ ಪುರುಷೋತ್ತಮ ಮಾಸದ ಬಗ್ಗೆ ಅವರು ಕೂಡ ಹೇಳ್ತಾರೆ. ಏನ್ ಹೇಳ್ತಾರೆ, ಎಲ್ಲರೂ ಕಲಿಯುಗದವಳು, ವಿಶೇಷವಾಗಿ ನಾವೇನಿದ್ದವಳು ಕಲಿಯುಗದವ ಜನರು, ನಮಗೆ ಅತ್ಯಂತ ಸರಳವಾದ ವೃತ, ಮತ್ತು ಈ ವೃತವನ್ನು ಸ್ವೀಕಾರ ಮಾಡೋದ್ರಿಂದ ನಿಶ್ಚಿತವಾಗಿಯೂ ನಮಗೆ ಜೀವನ ಸಾರ್ಥಕ ಆಗ್ತದೆ, ಅರ್ಥಾತ್ ನಾವು ವೈಕುಂಠ ಹೋಗ್ತೇವೆ ಅಂತಂದು ದುರ್ವಾಸ ಮುನಿ ಕೂಡ ಹೇಳ್ತಾರೆ. ವಾಲ್ಮೀಕಿ ಮುನಿ, ಬ್ರಾಹ್ಮಣ ಬರೆದವರು, ನಾರದ ಮುನಿ ಮತ್ತು ನೈಮಿಷಾರಣ್ಯದೊಳಗೆ ಕೆಲವೊಂದು ಋಷಿಗಳಿದ್ರು, ಅವರು ಕೂಡ ಅದನ್ನ ಹೇಳ್ತಾರೆ. ಆ ನಂತರ ಹೌ ಟು ಅಬ್ಸರ್ವ್ ಪುರುಷೋತ್ತಮ ವ್ರತ, ಈ ಪುರುಷೋತ್ತಮ ಮಾಸ ಅಥವಾ ವ್ರತವನ್ನ ಯಾವ ರೀತಿ ಆಚರಣೆ ಮಾಡಬೇಕು. ಸುಮಾರು ನಿಯಮಗಳದಾವ, 17-18 ನಿಯಮಗಳದಾವ ತಿಳಿತಾ. ಎಲ್ಲಾನು ಎಲ್ಲರಿಗೂ ಮಾಡಕ್ ಆಗೋದಿಲ್ಲ, ಆದ್ರೆ ಎಷ್ಟು ಇದ್ರೊಳಗ ಎಷ್ಟು ಆಗ್ತದೆ ಅಷ್ಟು ಮಾಡ್ಬೋದು. 18 ಮಾಡಿದ್ರು 18 ಒಳ್ಳೇದು, ಇದ್ದಾದ್ರೆ 10 ಮಾಡಿರೋದು, 8 ಮಾಡಿರೋದು, 6 ಮಾಡಿರೋದು, ಎಷ್ಟು ಆಗ್ತದೆ ಅಷ್ಟು ನೀವು ಈ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ಅಷ್ಟು ನಿಮಗೆ ಲಾಭ ಉಂಟಾಗ್ತದೆ. ಇದ್ರೊಳಗೆ ಏನ್ ಹೇಳ್ತಾರ, ಬೇತ್ ಡೈಲಿ ಬಿಫೋರ್ ಸನ್ರೈಸ್, ಅಂದ್ರೆ ಬೆಳಿಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಹೇಳ, ಒಂದೇ ತಿಂಗಳ ನೀವು ಜೀವನ ಪರ್ಯಂತ ಮಾಡಿದ್ರೆ ಬಹಳ ಒಳ್ಳೇದು, ಮಾಡದಿದ್ರು ಪರವಾಗಿಲ್ಲ, ಒಂದು ತಿಂಗಳ ಯಾರಾದ್ರೂ ಮಾಡ್ಬೋದು. ಮಾಡ್ತೇವೆ ಇಲ್ಲಿ ನಾವೆಲ್ಲ, ಅವರೆಲ್ಲ ಮಾಡ್ತಾರಲ್ಲ, ಯಾರು ಅಯ್ಯಪ್ಪನ ವ್ರತ ಮಾಡ್ತಾರ, ಆಮೇಲೆ ಇತರೆ ಕೆಲವೊಂದು ವ್ರತಗಳನ್ನು ಮಾಡ್ತಾರ, ಮತ್ತೆ ಹಂಗಿರುವಾಗ ಒಂದು ತಿಂಗಳು ನಾವ್ ಯಾಕೆ ಮಾಡಬಾರ್ದು. ಪ್ರತಿನಿತ್ಯ ಸೂರ್ಯೋದಯಕ್ಕಿಂತ ಮೊದಲು ಹೇಳಬೇಕು ಅಂತಂದ್ರೆ ಇಲ್ಲಿ ಹೇಳಿ ಬಿಡ್ಲಿ, ಇಂಗ್ಲಿಷ್ ನೋಡೋ ಗಾದಿ ಮಾತು ನಾವು ಮೊದಲೇ ಕೇಳಿವಿ. ಅದೇನು ಕೇಳಿವಿ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಅಂಡ್ ವುಮೆನ್ ಬೋತ್ ಹೆಲ್ದಿ ವೆಲ್ದಿ ಅಂಡ್ ವೈಸ್. ನೋಡ್ರಿ ಇದು ಎಲ್ಲರೂ ಗಾದಿ ಮಾತು ಗೊತ್ತದ ಇಂಗ್ಲಿಷ್ ಒಳಗೆ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಜಲ್ದಿ ಮಲಗಬೇಕು ಜಲ್ದಿ ಹೇಳ್ಬೇಕು, ಮೇಕ್ಸ್ ಮ್ಯಾನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂದ್ರೆ ಆರೋಗ್ಯ ಸುಧಾರಣೆ ಆಗ್ತದೆ, ವ್ಯಕ್ತಿ ಶ್ರೀಮಂತ ಆಗ್ತಾನ, ಆನಂತರ ವೈಸ್ ಅಂದ್ರೆ ಅವನು ಬುದ್ಧಿವಂತ ಆಗ್ತಾನೆ. ಮತ್ತು ಹಂಗಿರುವಾಗ ಮತ್ತೆ ಇವರು ಕೂಡ ಅದನ್ನ ಹೇಳ್ತಾ, ನಾವ್ ಯಾಕೆ ಮಾಡ್ಬೋದು ಬೆಳಿಗ್ಗೆ ಬೇಗ ಎದ್ದು ಏನ್ ಮಾಡ್ಬೋದು, ಪ್ರತಿನಿತ್ಯ ಯಾವ ರೀತಿ ನಾವ್ ಹೇಳ್ತೀವಿ ಅಂದ್ರೆ ಸನ್ರೈಸ್ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂದೆ ಎದ್ರೆ ಅವನಿಗೆ ಈ ವ್ರತದ ಪೂರ್ಣ ಲಾಭ ಉಂಟಾಗ್ತದೆ. ಅಂದ್ರೆ ಎದ್ದು ಕೂಡಲೇನ ಬ್ರಹ್ಮ ಮುಹೂರ್ತ ಅಂತನೂ ಇದೆ, ಅಂದ್ರೆ ಅಟ್ ಲೀಸ್ಟ್ ಸೂರ್ಯೋದಯಕ್ಕಿಂತ ಮೊದಲೇ ಹೇಳ್ಬೇಕು. ಆತ ಸೂರ್ಯೋದಯಕ್ಕಿಂತ ಒಂದೂವರೆ ತಾಸು ಮೊದ್ಲು ಯಾವಾಗ ಹೇಳ್ತೀವಿ ಅಂದ್ರೆ ನಾಲ್ಕೂವರೆಗೆ, ಅಂದ್ರೆ 6 ಗಂಟೆಗೆ ಸೂರ್ಯ ಹುಟ್ಟತಾನಂದ್ರೆ 4:00 ನಾವು ಹೇಳ್ತೀವಿ ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ನೀವು ಸ್ನಾನ ಮಾಡಿ ನೀವು ವ್ರತ ಆರಂಭ ಮಾಡಿದ್ರೆ ಅರ್ಥ ಅವತ್ತು ಯಾವ ರೀತಿ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವಿ ಆ ರೀತಿ, ಅಥವಾ ವಿಷ್ಣು ಸಹಸ್ರನಾಮ ಈ ರೀತಿ ಮಂತ್ರ ನಾವು ಜಪ ಮಾಡೋಕ್ಕ ಆ ಸಮಯ ಒಳ್ಳೇದು. ಯಾಕೆ ಅವಾಗ ಎಲ್ಲರೂ ಮಲಗಿರ್ತಾರೆ, ಎಲ್ಲರೂ ಮಲಗಿದಾಗ ನಾವೇನ್ ಮಾಡ್ಬೇಕು, ನಮ್ಮ ಕೆಲಸ ಮಾಡ್ಕೊಂಡ್ಬಿಡ್ಬೇಕು. ಅದೇ ಮುಖ್ಯವಾದ ಕೆಲಸ ಏನು, ಎದ್ದು ಕೂಡಲೇ ನಾವು ನಮ್ಮ ಪ್ರಿಷಿಯಸ್ ಅವರ್ಸ್ ಏನಲ್ಲ ಅಂದ್ರೆ ಅಗ್ದಿ ಬಹುಮೂಲ್ಯ ವೇಳೆ ಅದನ್ನು ನಾವು ದೇವರಿಗೆ ಯಾವಾಗ ನಾವು ಕೊಡ್ತೀವಿ, ದೇವ್ರನ್ನ ಅದೇ ರೀತಿ ನಮಗೆ ಏ ಯಥಾಮ ಪ್ರಪತ್ತಿಯಂತೆ ತಾಂತ್ರದ ಯೋಗ ಜಾಮ್ಯ, ನಾವು ಯಾವ ರೀತಿ ದೇವ್ರಿಗೆ ಸೇವೆ ಮಾಡ್ತೀವಿ ಅದೇ ರೀತಿ ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ. ಅದನ್ನ ಕೊನೆ ಪಕ್ಷ 1 ತಿಂಗಳಾದ್ರೂ ನಾವೇನ್ ಮಾಡ್ಬೋದು, ಬ್ರಹ್ಮ ಮುಹೂರ್ತದೊಳಗೆ ಹೇಳ್ಬೋದು. ಅದು ಆಗ್ಲೇ ಕೊನೆ ಪಕ್ಷ ಏನ್ ಮಾಡ್ಬೇಕು, ಸೂರ್ಯೋದಯ ಅಂದ್ರೆ 6 ಗಂಟೆ ಆರೂವರೆಗಿಂತ ಮೊದಲೇ ಎದ್ದು ಸ್ನಾನ ಮಾಡ್ಬೇಕು. ಅದು ಮುಖ್ಯವಾದ ಮೊದಲನೇದದು, ನಂಬರ್ 1. ಆಮೇಲೆ ಚಾಂಟ್ ಹರೇ ಕೃಷ್ಣ ಮಂತ್ರ, ಮೆಡಿಟೇಟ್ ಆನ್ ರಾಧಾಕೃಷ್ಣ, ಡೈಲಿ ಚಾಂಟ್ ಫಿಕ್ಸ್ ನಂಬರ್ ಆಫ್ ಎಕ್ಸ್ಟ್ರಾ ರೌಂಡ್ಸ್ ಫಾರ್ ಎಂಟೈರ್ ಮಂತ್. ಆದ್ರೆ ನಾವೇನ್ ಮಾಡ್ತೇವೆ, ಈ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೇವೆ. ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ ಕೃಷ್ಣ
ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಈ ಮಂತ್ರ ನಾವು ಪ್ರತಿನಿತ್ಯ ಜಪ ಮಾಡ್ತೀವಿ. ಅಂದ್ರೆ ಈ ತಿಂಗಳಲ್ಲಿ ನಾವೇನ್ ಮಾಡ್ಬೋದು, ಇದೇ ಮಂತ್ರವನ್ನ ಜಪ ಮಾಡೋದು, ಜೊತೆಗೆ ಸಾಧ್ಯ ಆದ್ರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಅದರ ಪ್ರಭುಪಾದರು ಹೇಳಿದ್ರು 16 ಜಪ ಮಾಡ್ರಿ, 16 ಮಾಡ್ಲಿಕ್ಕೆ 1.5 to 2 hours ಟೈಮ್ ಹಿಡಿತೈತಿ ಹೇಳಿದ. ಅಷ್ಟರೊಳಗ ಈ ತಿಂಗಳಲ್ಲಿ ನಾವು ಜಾಸ್ತಿ ಮಾಡ್ಬೋದು, ಅಂದ್ರೆ 20 ಮಾಡ್ಬೋದು ಅಥವಾ 25 ಮಾಡ್ಬೋದು ಪ್ರತಿನಿತ್ಯ, ಅಥವಾ 32, ಕೆಲವರು 64 ಮಾಡ್ತಾರ, ಕೆಲವರು 108 ಮಾಲ ಜಪ ಮಾಡ್ತಾರ. ಅಂದ್ರೆ 64 ಮಾಡ್ಲಿಕ್ಕೆ ಕನಿಷ್ಠ 6 ಅಥವಾ 8 ಹಿಡಿತದ ಹೇಳಿದ. ಅಂದ್ರೆ ಅದನ್ನ ಹೇಳಿದ್ನಲ್ಲ, ನಾವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ಬೋದು. ಇಷ್ಟೇ ಅಂತಂದು ನಾವು ಎಲ್ಲರಿಗೂ ನಿಯಮ ಹೇಳಕ್ ಆಗಲ್ಲ, ಹೌದಲ್ಲ. ಕೊನೆ ಪಕ್ಷ 16 ಮಾಡ್ಬೋದು. ಅಥವಾ ನಾವು ನೀವು ನಿಮ್ ಪೈಕಿ ಕೆಲವರು ಕೇವಲ 2 or 4 ಮಾಲ ಮಾಡ್ತಾ ಇರ್ಬೋದು, ನೀವೇನ್ ಮಾಡ್ರಿ, 4 ಮಾಡೋರು 8 ಮಾಡ್ರಿ, 8 ಮಾಡೋರು 16 ಮಾಡ್ರಿ, 16 ಮಾಡೋರು 1 to 20 ಮಾಡ್ರಿ. ಈ ರೀತಿ ಯಾಕಂದ್ರೆ ಈ ತಿಂಗಳು ನೀವು ಎಷ್ಟು ಜಾಸ್ತಿ ದೇವ್ರ ನಾಮಸ್ಮರಣೆ ಮಾಡ್ತೀರಿ, ಅಷ್ಟು ರಥದ ಲಾಭ ನಿಮ್ಗೆ ಉಂಟು. ಈಗ ನಾವು ಅರ್ಥಾತ್ ಒಂದ್ಸರಿ ಒಬ್ಬ ರಾಜ ಆಯ್ತ, ಅವ ಹೇಳ್ದ ನೀವು ನಿಮಗೆ ಏನ್ ಬೇಕು ನಾನು ಕೊಡ್ತೇನೆ, ನಿಮ್ದು ಬಟ್ಲ ತಗೊಂಡ್ಬರ್ರಿ ಅಥವಾ ಚೀಲ ತಗೊಂಡ್ಬರ್ತೇನೆ. ಎಲ್ಲರೂ ಏನ್ ಮಾಡಿದ್ರು, ಕೈ ಚೀಲ ಆ ಚೀಲ ಎಲ್ಲ ಪ್ಲಾಸ್ಟಿಕ್ ಚೀಲ ಪಾಲಿಥಿನ್ ಎಲ್ಲಾನು ತಗೊಂಡೋದ್ರು. ತಗೊಂಡೋಗಿ ದೇವ್ರ ಅದ್ರೊಳಗೆ ರಾಜ ಏನ್ ಹಾಕಿದಂತ, ಬಂಗಾರ ಬೆಳ್ಳಿ ಮುತ್ತು ರತ್ನ ಹಾಕಿ. ಹೌದಾ, ಅಂದ್ರೆ ನಿಮ್ಮ ಹತ್ರ ಎಷ್ಟು ದೊಡ್ಡದಿತ್ತು ನಿಮ್ದೇನು ಕಟೋರಿ ಅಥವಾ ನಿಮ್ದು ಚೀಲ ಅಥವಾ ಬಟ್ಲ, ಅಷ್ಟು ನಿಮ್ಗೇನ್ ಸಿಕ್ತಾಗ ಅಷ್ಟು ಸಿಕ್ತ. ಅಂದ್ರೆ ನೀವು ಒಂದ್ ವೇಳೆ ದೊಡ್ಡ ಚೀಲ ತಗೊಂಡೋದ್ರೆ ಅದು ಫುಲ್ ಆಗಿ ಕೊಡ್ತಂತೆ. ಅರ್ಥ ನೀವು ಎಷ್ಟು ನಿಯಮಗಳನ್ನ ಎಷ್ಟು ತೀವ್ರತೆಯಿಂದ ನೀವು ಪಾಲನೆ ಮಾಡ್ತೀರಿ ಅಷ್ಟು ನಿಮ್ಗೆ ಉಪಯೋಗ. ಅಥವಾ ಸಣ್ಣದೊಂದು ಬಟ್ಲ ತಗೊಂಡೋದ್ರೆ ಅದು ತುಂಬಿ ದೇವ್ರು ಕೊಡ್ತಾನೆ. ಹೌದಾ, ಅದ ಸಮುದ್ರದೊಳಗೆ ಹೋಗಿ ನೀವು ಎಷ್ಟೇ ದೊಡ್ಡ ಪಾತ್ರೆ ತಗೊಂಡೋಗ್ರಿ, ನೀರು ಅಷ್ಟು ನೀರು ನೀವು ವಾಪಸ್ ತಗೋಬಹುದು. ಯಾಕಂದ್ರೆ ಸಮುದ್ರದೊಳಗಿಂದ ನೀರು ಎಂದು ಏನಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ನಾನು ಒಂದು ಕೊಡ ನೀರು ತೆಗೆದೆ ಸಮುದ್ರದಿಂದ ಅಂತಂದು ಹೇಳಿ ಸಮುದ್ರದ ನೀರು ಕಡಿಮೆ ಆಗೋದಿಲ್ಲ. ಅದೇ ರೀತಿ ದೇವರು ಹತ್ರ ನಾವು ಯಾವಾಗ ಹೋಗಿ ಆಶೀರ್ವಾದ ತಗೊಳ್ತೀವಿ, ದೇವ್ರದ್ದೇನು ಎಂದು ಕಡಿಮೆ ಆಗೋದಿಲ್ಲ. ಆದ್ರೆ ನಮ್ಮ ಬಟ್ಲ ಎಷ್ಟು ದೊಡ್ಡದೈತಿ ಅದರಿಂದ ನಮ್ಗೆ ಎಷ್ಟು ಬೇಕು ಅಷ್ಟು ಸಿಗ್ತದೆ. ಅದರಿಂದ ನೀವು ಎಷ್ಟು ಜಾಸ್ತಿ ನಿಮ್ದು ಚೀಲ ಇರ್ತದೆ ಅಥವಾ ನಿಮ್ ಬಟ್ಲ ಅಷ್ಟು ಜಾಸ್ತಿ ನಿಮ್ಗೆ ಆಶೀರ್ವಾದ. ಅರ್ಥಾತ್ ಎಷ್ಟು ನಾವು ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅಷ್ಟು ನಮಗೆ ಅದರಿಂದ ಲಾಭ ಆಗ್ತದೆ. ಅಷ್ಟು ಅಂದ್ರೆ ಏನು ಜಪ ಮಾಡೋದು ಅತ್ಯಂತ ಮುಖ್ಯ. ಈ ವೃತ್ತದ ಮಹತ್ವ ಏನು, ಜಪ ಮಾಡೋದು ಹರೇ ಕೃಷ್ಣ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಜಪ ಮಾಡ್ಲಿಕ್ಕೆ ನಿಮ್ಗೆ ಸಂಸ್ಕೃತ ಗೊತ್ತಿರ್ಬೇಕು. ಯಾಕಂದ್ರೆ ಜನರಿಗೆ ಸಂಸ್ಕೃತ ಉಚ್ಚಾರ ಮಾಡೋದು ಬಹಳ ಕಠಿಣ. ಆದ್ದರಿಂದ ನಾವು ಹರೇ ಕೃಷ್ಣ ಮಂತ್ರವನ್ನು ಸರಳವಾಗಿ ಎಲ್ಲರೂ ಜಪ ಮಾಡ್ಬೋದು. ತಿಳಿದ ಡೈಲಿ ಆಫರ್ ಫುಲ್ ಪೂಜಾ ಆರ್ ಅಟ್ ಲೀಸ್ಟ್ ಘೀ ಲ್ಯಾಂಪ್ ಟು ರಾಧಾಕೃಷ್ಣ ಆರ್ ಲಕ್ಷ್ಮೀನಾರಾಯಣ್ ಮೂರ್ತೀಸ್. ಅಂದ್ರೆ ರಾಧಾಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ಅಥವಾ ರಾಮ್ ಸೀತಾ ನಿಮ್ಮ ಹತ್ರ ಫೋಟೋ ಇದ್ರೂ ಪರವಾಗಿಲ್ಲ, ಅದಕ್ಕೆ ಏನ್ ಮಾಡ್ಬೋದು, ನಾವು ತುಪ್ಪದ ದೀಪ ಹಚ್ಚಿ ಬೆಳಗ್ಗೆ ತಿಳಿತ. ಆನಂತರ ಬೃಂದಾವನ ಮಾಯಾಪುರದೊಳಗೆ ಈ ವ್ರತ ಮಾಡೋದ್ರೊಳಗೆ ಏನಾಗ್ತೈತಿ, ಹೆಚ್ಚು ಲಾಭ ಉಂಟಾಗ್ತದೆ. ಮಾಯಾಪುರ ಅಂದ್ರೆ ನವದೀಪ್, ಚೈತನ್ಯ ಮಹಾಪುರ ಹುಟ್ಟಿದ್ದ ಸ್ಥಳ, ಮಥುರಾ ಕೃಷ್ಣ ಹುಟ್ಟಿದ್ದ ಸ್ಥಳ. ಅದರ ಈ ಸ್ಥಳದೊಳಗೆ ನಾವು ಯಾವಾಗ ಈ ವ್ರತ ಮಾಡ್ತೀವಿ ಅವಾಗ ಅದರ ಲಾಭ ಇನ್ನೂ ಹೆಚ್ಚಾಗ್ತದೆ. ಅಥವಾ ಅಲ್ಲಿ ಹೋಗಕ್ ಆಗೋದಿಲ್ಲ ಅಂದ್ರೆ ನಮ್ಮ ಮನೆಯೊಳಗ ನಾವು ಈ ವ್ರತನ ಪಾಲನೆ ಮಾಡಬಹುದು. ಆಮೇಲೆ ಇದು ಅತ್ಯಂತ ಮುಖ್ಯವಾದದ್ದು, ಯಾವ ನೋಡ್ರಿ ಹರೇ ಕೃಷ್ಣ ಬೆಳಿಗ್ಗೆ ಹೇಳೋದು ಎಲ್ಲ ಯಾರಾದ್ರೂ ಮಾಡ್ಬೋದು. ಮಾಯಾಪುರ ಬೃಂದಾವನದ ಮಂತ್ರ ಹೋಗೋದು ಕಠಿಣ, ಯಾಕಂದ್ರೆ ಎಲ್ಲರಿಗೂ ನೌಕರಿ ಜವಾಬ್ ಬಿಸ್ನೆಸ್ ಇರ್ತದೆ, ಅದೇನು ಹೋಗೋ ಅವಶ್ಯಕ. ಅದ್ರ ತುಪ್ಪ ದೀಪ ಯಾರಾದ್ರೂ ಹಚ್ಬೋದು. ಆನಂತರ ತುಳಸಿ ದೇವಿಗೆ ಏನ್ ಮಾಡ್ಬೇಕು, ಪ್ರದಕ್ಷಿಣೆ ಹಾಕ್ಬೇಕು ಬೆಳಿಗ್ಗೆ ಸ್ನಾನ ಮಾಡಿ, ಆಮೇಲೆ ತುಳಸಿಗೆ ನೀರು ಹಾಕ್ಬೇಕು. ಅದು ಪ್ರತಿಯೊಬ್ರು ಮಾಡಬಲ್ರು ಮಾಡ್ಬೇಕು. ಪುರುಷೋತ್ತ ಮಾಸ ಇಲ್ಲೇ ಇದ್ರೂ ಪರವಾಗಿಲ್ಲ, ನಾವು ಇದನ್ನ ಪ್ರತಿನಿತ್ಯ ಮಾಡ್ಬೇಕು. ಆದ್ರೆ ನಮ್ಮ ಮನೆ ಎದುರಿಗೆ ಏನಿರ್ತದೆ, ಮೊದಲ ತುಳಸಿ ಕಟ್ಟಿ ಕಟ್ತಾ ಇದೆ, ಯಾಕ ಇದೇ ಕಾರಣಕ್ಕಾಗಿ. ಆದ್ರೆ ಇವಾಗ ಅದು ಸಂಸ್ಕೃತಿ ಜನರು ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ಕೊನೆ ಪಕ್ಷ ನಾವೇನ್ ಮಾಡ್ಬೇಕು, ಅಟ್ಲೀಸ್ಟ್ ಒಂದು ತುಳಸಿ, ಒಂದ್ ಎರಡ್ ಮೂರು ನೋಡ್ ತುಳಸಿ ಹಾಕಿ ಅದನ್ನ ಮನೆ ಒಳಗಿಟ್ಟು ನಾವೇನ್ ಮಾಡುದು ಪ್ರದಕ್ಷಿಣೆ ಹಾಕ್ಬೇಕು. ಯಾಕಂದ್ರೆ ಎಲ್ಲಾ ಪಾಪಗಳು ಏನಾಗ್ತಾವ, ನಷ್ಟ ಆಗಿ ಹೋಗ್ತಾವ ತುಳಸಿ ಪ್ರದಕ್ಷಿಣೆ ಮಾಡೋದ್ರಿಂದ. ಅದರ ಅರ್ಥ ಪಾಪ ಮಾಡಿ ಮತ್ತೆ ಪ್ರತಿ ದಿವಸ ತುಳಸಿ ಪ್ರದಕ್ಷಿಣೆ ಹಾಕಿದ್ರೆ ಆ ಕೆಲಸ ಆಗೋದಿಲ್ಲ. ಹೇಳಿದ ಅಂದ್ರ ನಿಮ್ದೊಂದು ದೊಡ್ಡದು ಬಟ್ಲ ಐತಿ, ಬಟ್ಲದೊಳಗೆ ಹಾಲು ಅನ್ನ ಹಾಕ್ತಾ ಹೋಗ್ತಾ ಇದ್ರು, ಅಂದ್ರೆ ಕೆಳಗಡೆ ತೂತಿದ್ರೆ ಏನಾಗ್ತದ, ಮೇಲೆ ಹಾಕಿದ್ದೆಲ್ಲ ಹಾಲು ಏನಾಗ್ತದೆ ಕೆಳಗೆ ಸೋರಿ ಹೋಗ್ತದೆ, ಹಂಗಾಗ್ಬಾರ್ದು. ಅರ್ಥಾತ್ ಕೆಳಗಡೆಗೆ ಏನೋ ಹೋಲ್ ಇರಬಾರ್ದು, ತೂತಿರ್ಬಾರ್ದು. ಅವಾಗ ಏನಾಗ್ತದೆ, ನೀವು ಹಾಕಿದ್ದು ಅದ್ರೊಳಗೆ ಉಳಿದಿದ್ದು ಹೊರತು ನಾವು ಪ್ರದಕ್ಷಿಣೆ ಹಾಕ್ತಾ ಒಂದ್ ವೇಳೆ ಪಾಪ ಮಾಡಿದ್ರೆ ಏನಾಗ್ತದೆ, ನಾವು ಮಾಡಿದ್ದಕ್ಕೇನು ಬೆಲೆ ಇಲ್ಲ, ಅಥವಾ ಅದರಿಂದ ಏನು ಫಾಯ್ದೆ ಆಗೋದಿಲ್ಲ. ಆದ್ರಿಂದ ನಾವು ಪ್ರತಿನಿತ್ಯ ತುಳಸಿಗೆ ಆರತಿ ಮಾಡ್ಬೇಕು. ಅಂದ್ರೆ ತುಳಸಿಗೆ ಆರತಿ ಹೆಂಗ್ ಮಾಡ್ಬೇಕು ಅದನ್ನು ಒಂದ್ಸರಿ ನಾವು ಇಲ್ಲಿ ತೋರಿಸ್ತೀವಿ. ಒಂದ್ಸರಿ ಯಾವ ರೀತಿ ಆ ಕಡೆಗೆ ನಾವು ಪೂಜೆ ಮಾಡಿದಲ್ಲ, ಅದ ರೀತಿ ತುಳಸಿ ಪೂಜೆ ಮಾಡೋದ್ರಿಂದ ಏನ್ ಪ್ರಯೋಜನ, ತುಳಸಿ ಮನೆಯಲ್ಲಿ ಇಡೋದ್ರಿಂದ ಏನು ಪ್ರಯೋಜನ, ಅದನ್ನು ಕೂಡ ಒಂದ್ ದಿವಸ ಮಂದಿ ಸರಿ ಬಂದಾಗ ನಾವು ಹೇಳ್ತೀವಿ. ಅಂದ್ರೆ ತುಳಸಿ ಆರತಿ ಮಾಡ್ಬೇಕು, ಅಗರಬತ್ತಿ ಹಚ್ಬೇಕು, ಆ ನಂತರ ತುಪ್ಪದ ದೀಪ ಅಥವಾ ಎಣ್ಣೆ ದೀಪ ಹಚ್ಚಿದ್ರು ನಡೀತಿತ್ತು. ಆ ನಂತರ ನೀವು ಪ್ರತಿನಿತ್ಯ ಅದು ಮೂರು ಸಾರಿ ಪ್ರದಕ್ಷಿಣೆ ಹಾಕ್ಬೇಕು, ತುಳಸಿಗೆ ನೀರು ಆಮೇಲೆ ನೀರು ಹಾಕ್ಬೇಕು, ನಮಸ್ಕಾರ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ವೃಂದದೇವಿನ ಅಥವಾ ತುಳಸಿ ಏನಿದ್ದಾಳಲ್ಲ, ವೃಂದಾಯೇ ತುಳಸಿ ದೇವೇ ಪ್ರಿಯಾಯೇ ಕೇಶವಶ್ಚ ವಿಷ್ಣು ಭಕ್ತಿ ಪ್ರದೇವೇ ಸತ್ಯವತ್ತೇ ನಮೋ ನಮಃ. ಅಂದ್ರೇನು, ವೃಂದದೇವಿನ ತುಳಸಿ ಏನಿದ್ದಾಳಲ್ಲ, ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವಳು. ಯಾರು ರಾಧಾರಾಣಿನೋ ಅವಳೇ ಲಕ್ಷ್ಮಿ ಅಥವಾ ಅವಳೇ ತುಳಸಿ. ಯಾವಾಗ ದೇವರು ಸಿಂಹದ ರೂಪದಲ್ಲಿ ಬರ್ತಾನ ಅವನಿಗೇನಂತೀವಿ, ಅದೇ ರೀತಿ ಯಾವಾಗ ಲಕ್ಷ್ಮಿ ಒಂದು ಸಸ್ಯದ ರೂಪದಲ್ಲಿ ಅಥವಾ ಒಂದು ಗಿಡದ ರೂಪದಲ್ಲಿ ಬರ್ತಾಳ ಅವ್ರಿಗೇನಂತೀವಿ. ಯಾವಾಗ ಲಕ್ಷ್ಮಿ ನಾಲ್ಕು ಅಂದ್ರೆ ಒಂದು ಪ್ರಾಣಿಯಾಗಿ ಬರ್ತಾಳ ಅವ್ರಿಗೇನಂತೀವಿ ನಾವು ಆಕಳು. ಲಕ್ಷ್ಮಿ ಯಾವಾಗ ಪ್ರಾಣಿಯಾಗಿ ಬರ್ತಾಳೆ ಅವಳೇ ಆಕಳು. ಲಕ್ಷ್ಮಿ ಯಾವಾಗ ಗಿಡ ಆಗಿ ಬರ್ತಾಳೆ ಅವಳೇ ತುಳಸಿ. ಅರ್ಥಾತ್ ನಿಮ್ಮ ಲೆಕ್ಕ ಹಾಕಿ, ನೀ ತುಳಸಿ ಪೂಜೆ ಮಾಡೋದ್ರಿಂದ ಏನಾಗ್ತದೆ, ಲಕ್ಷ್ಮಿ ದೇವಿ ಪೂಜೆ ಮಾಡ್ದಂಗ. ಆದ್ರಿಂದ ತುಳಸಿಗೆ ನಾವ್ ಎಷ್ಟು ಬೆಲೆ ಕೊಡ್ತೀವಿ ಅಷ್ಟು ನಾವು ಭಕ್ತಿಯಲ್ಲಿ ಮುಂದುವರಿತೀವಿ. ಹೇಳಿದಾ, ಅದರಿಂದ ತುಳಸಿ ಪೂಜೆ ಅದು ಪ್ರತಿನಿತ್ಯ ಯಾರಾದ್ರೂ ಮಾಡಬಹುದು, ಪ್ರತಿನಿತ್ಯನೂ ಮಾಡಬಹುದು. ಪುರುಷೋತ್ತರ ಮಾಸದೊಳಗೆ ಈ ತಿಂಗಳದೊಳಗ ಈ ತುಳಸಿ ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಉಂಟಾಗುತ್ತೆ. ಆಮೇಲೆ ಮಂದಿರ, ನಿಮ್ಮ ಮಂದಿರದಲ್ಲಿ ಅದು ವಿಷ್ಣು ಅಥವಾ ಕೃಷ್ಣನ ಮಂದಿರ ಮನೆ ಹತ್ರ ಇದ್ರೆ ಏನ್ ಮಾಡ್ಬೇಕು, ನೀವು ಆ ಮಂದಿರಕ್ಕೆ ಹೋಗಿ ನಾಲ್ಕು ಸಾರಿ ಪ್ರದಕ್ಷಿಣೆ ಹಾಕ್ಬೋದು. ಅಂದ್ರೆ ಮಂದಿರಕ್ಕೆ ಹೋಗದೆ ಆಗದಿದ್ರು ನಿಜಿದ್ದಲ್ಲ, ನೀವು ತುಳಸಿಗೆ ಮೂರು ಸಾರಿ ಪ್ರದಕ್ಷಿಣೆ ಹಾಕಿದ್ರು ಸಾಕು. ಡೈಲಿ ಆಫರ್ ರಾಧಾಕೃಷ್ಣ ಲಕ್ಷ್ಮೀನಾರಾಯಣ ಮೂರ್ತಿ ಇಸ್ ಆರ್ ಪಿಕ್ಚರ್ಸ್ ಲೋಟಸ್ ಫ್ಲವರ್ಸ್ ಅಂಡ್ ಅದರ್ ಫ್ಲವರ್ಸ್. ಅಂದ್ರ ತುಳಸಿ ಇದು ಸಾರಿ ಕಮಲದ ಹೂ ಇಲ್ಲಂತೂ ಸಿಗೋದಿಲ್ಲ, ಅಥವಾ ಯಾವುದೇ ನಿಮ್ಮ ಹತ್ರ ಹೂ ಇದ್ರೂ ಪರವಾಗಿಲ್ಲ, ಅದನ್ನ ನೀವು ದೇವರಿಗೆ ಏರಿಸ್ಬೇಕು. ಜೊತೆಗೆ 100,000 ತುಳಸಿ ಎಲೆಯಿಂದ ನೀವು ದೇವರಿಗೆ ತುಳಸಿ ಅರ್ಚನೆ ಮಾಡ್ಬೇಕಂತ ಹೇಳಿದರು. ಅಂದ್ರೆ ತುಳಸಿ ದೇವ್ರಿಗೆ ಎಷ್ಟು ಪ್ರಿಯ ಅಂತಂದ್ರೆ, ಯಾವಾಗ ನಾವು ತುಳಸಿ ಕೃಷ್ಣ ಅಥವಾ ವಿಷ್ಣು ಅದರಿಂದ ಪ್ರತಿ ಸರಿ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಸ್ವಲ್ಪ ತುಳಸಿ ತಂದಿರ್ತೀವಿ. ಎಲ್ಲರಿಗೆ ಏನ್ ಹೇಳ್ತೀವಿ, ತುಳಸಿ ತಗೊಂಡು ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡ್ರಿ ಅಂತ ಹೇಳ್ತೀವಿ. ಯಾಕೆ ಕೃಷ್ಣ ಅತ್ಯಂತ ನಿಮ್ಗ ಮನಸ್ಸು ಹೋದ್ಬಿಡ್ತಾನೆ, ಯಾಕ ನೀವೇನ್ ಮಾಡಿದ್ರಿ, ತುಳಸಿ ಅವನ ಚರಣದೊಳಗೆ ಇಟ್ಟರೆ ಕೃಷ್ಣ ನಿಮ್ಗೆ ಎಂದೆಂದು ಋಣಿಯಾಗಿರ್ತಾನೆ. ಆದ್ರಿಂದ ತುಳಸಿ ಏನೈತಲ್ಲ, ಇದು ಕೃಷ್ಣನ ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದದ್ದು. ಅಂದ್ರೆ ಕೃಷ್ಣನ ಮೂರ್ತಿಗೆ ನಾವು ಶೃಂಗಾರ ಮಾಡ್ತೀವಿ, ಹೌದಲ್ಲ, ಜನ್ಮಾಷ್ಟಮಿಗೆ ನಾವು ಹೋದ್ವಾರ ಜನ್ಮಾಷ್ಟಮಿ ಮಾಡಿದ್ವಿ, ಆನಂತರ ಶೃಂಗಾರ ಮಾಡ್ತೇವೆ ಮೂರ್ತಿಗೆ. ಅಂದ್ರೆ ನಮ್ಮ ಇದು ಅಭಿಷೇಕ ಮಾಡಿ ಹೊಸ ಬಟ್ಟೆ ಹಾಕಿ ಆನಂತರ ಹೂವಿನ ಹಾರ ಹಾಕ್ತೇವೆ, ಆನಂತರ ಹೊಸ ಆಭರಣ ಹಾಕ್ತೇವೆ ಕೃಷ್ಣ ಮತ್ತು ರಾಧಾ. ಆದ್ರೆ ತುಳಸಿ ಹಾಕೋದು ಮರೀತಾರೆ ಚರಣದೊಳಗ. ನೀವು ಮಾಡಿದ್ದೆಲ್ಲ ಕೃಷ್ಣ ತ್ಯಾಗ ಮಾಡ್ತಾನೆ, ನೀವು ಮಾಡಿದ್ದೆ ಅಂದ್ರೆ ನೆನ್ಪಿಡೋದಿಲ್ಲ. ಅಂದ್ರೆ ನೀವು ಮಾಡಿದ್ದೇನಾಯ್ತು, ಹೊಳಿ ಒಳಗ ಹುಣಸೆಹಣ್ಣು ತೊಳೆದಂತ. ಹುಣಸೆಹಣ್ಣು ತೊಳಿಬೇಕಂದ್ರೆ ಎಲ್ಲಿ ತೊಳಿಬೇಕು? ಆ ಬಟ್ಲು ತೊಳೆ ತೊಗೋಬೇಕು. ಹೊಳಿ ಒಳಗೆ ತೊಳಿದ್ರೆ ಹುಣಸೆಹಣ್ಣು ನೀವ ಮತ್ತೆ ಹುಣಸೆ ನೀರು ಎಲ್ಲಿ ಹೋಗ್ತದೆ? ಹರದು ಹೋಗ್ತದೆ. ಅದೇ ರೀತಿ ಇಷ್ಟೆಲ್ಲಾ ಮಾಡಿ ನೀವು ತುಳಸಿ ಇಡೋದು ಮರೆತ್ರಿ ದೇವರಿಗೆ ಅಂತಂದ್ರೆ ನಿಮ್ಮ ಪೂಜಾ ಕೃಷ್ಣ ಸ್ವೀಕಾರ ಮಾಡೋದಿಲ್ಲ. ಅದೇ ರೀತಿ ಕೃಷ್ಣಗೆ ನಾವು ಬೇರೆ ಬೇರೆ ಭೋಜನ ಕೊಡಬಹುದು, ಎಲ್ಲ ರೀತಿ ಅಕ್ಕಿ ಅನ್ನ ಅನ್ನ ರೊಟ್ಟಿ ಚಪಾತಿ ಅಥವಾ ಸಬ್ಜಿ ಅಥವಾ ಪಕೋಡ ಸ್ವೀಟ್ ಏನೆಲ್ಲ ನೀವು ಮಾಡಿದ್ರು ಕೂಡ ಅದರೊಳಗೆ ನೀವು ತುಳಸಿ ಹಾಕ್ಲಿಲ್ಲ ಅಂತಂದ್ರೆ ಏನ್ ಮಾಡೋದಿಲ್ಲ, ಸ್ವೀಕಾರ ಮಾಡೋದು. ಆದ್ರಿಂದ ತುಳಸಿ ಅಷ್ಟು ಕೃಷ್ಣನಿಗೆ ಪ್ರಿಯ ಆಯ್ತಂದ್ರೆ ನೀವು ಮಾಡಿದ್ದ ಅಡಿಗೆ ಒಳಗೆ ಉಪ್ಪು ಖಾರ ಕಡಿಮೆ ಹೆಚ್ಚಿಗೆ ಇದ್ರೂ ನಡೀತಿದ್ದಿ. ಯಾಕ ಏನ್ ನೋಡ್ದಾನ ಕೃಷ್ಣ ತುಳಸಿ ನೋಡಿ ಓಕೆ ಅನ್ಬಿಡ್ದಾನ? ಆಯ್ತು ಓಕೆ ಓಕೆ ನೋ ಪ್ರಾಬ್ಲಮ್. ಗ್ರೀನ್ ಸಿಗ್ನಲ್, ಗ್ರೀನ್ ಸಿಗ್ನಲ್ ತುಳಸಿ ಅಂತ ಯಾಕೆ ಇರ್ತದ? ಹಸರ್ ಗ್ರೀನ್ ಸಿಗ್ನಲ್ ಯಾವಾಗ ಕೊಡ್ದಾನ ಕೃಷ್ಣ? ತುಳಸಿಯಲ್ಲಿ ನೋಡಿದ್ಮೇಲೆ ಗ್ರೀನ್ ಸಿಗ್ನಲ್ ಕೊಡ್ತಾನ, ಅಲ್ಲಿವರೆಗೂ ಗ್ರೀನ್ ಸಿಗ್ನಲ್ ಕೊಡೋದಿಲ್ಲ. ಆದ್ರಿಂದ ನಾವು ನೈವೇದ್ಯ ಯಾವಾಗ ದೇವರಿಗೆ ಕೊಡ್ತೀವಿ ಏನಿರ್ಬೇಕು ಅದ್ರೊಳಗೆ ತುಳಸಿ ಇರಲೇಬೇಕು. ತುಳಸಿ ಇಲ್ಲ ಅಂದ್ರೆ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಅದೇ ರೀತಿ ಕೃಷ್ಣನ ನಾವೆಲ್ಲ ಶೃಂಗಾರ ಮಾಡಿದ್ವಿ, ಎಲ್ಲಾರ ತರದ ಹೂವು ಕೊಟ್ಟ, ಅದ್ರ ತುಳಸಿ ಕೊಡ್ಲಿಲ್ಲ ಅಂತಂದ್ರೆ ಕಮಲ್ದು ಇಲ್ಲಿ ನೋಡಕ್ ಸಿಗ್ತದ? ಎಲ್ಲಾರು ಸಿಗ್ತಾವ ಇಲ್ಲಿ ಕಮಲ್ದು? ಅದ್ರ ತುಳಸಿ ಪ್ರತಿಯೊಂದು ಮನೆಯೊಳಗೂ ಬೆಳೆದು ಇಲ್ಲೇ ನೋಡ್ರಿ, ಇಲ್ಲೇ ಐದಾರು ತುಳಸಿ ಅದ. ಪ್ರತಿಯೊಬ್ಬರನ್ನ ತುಳಸಿ ನೀವು ಮನೆಯಲ್ಲಿ ಹಚ್ಕೊಂಡು ಏನ್ ಮಾಡೋದು, ತುಳಸಿಯಲ್ಲಿ ದೇವರ ಚರಣದಲ್ಲಿ ಇಡಬಹುದು. ಆದ್ರಿಂದ ಇದು ಎಲ್ಲರೂ ಮಾಡ್ಬೇಕಾಗಿತ್ತು, ಅದು ಮಾಡ್ಲಿಕ್ಕೆ ಸಾಧ್ಯನೂ ಇತ್ತು. ಆಮೇಲೆ ಡೈಲಿ ರೀಡ್ ಶ್ರೀಮದ್ ಭಾಗವತಂ, ವಿಶೇಷವಾಗಿ 10ನೇ ಸ್ಕಂದ 14ನೇ ಅಧ್ಯಾಯ ಓದ್ಬೇಕು. ಅಂದ್ರೆ ಬ್ರಹ್ಮ ಕೃಷ್ಣನ್ಗೆ ಪ್ರಾರ್ಥನೆ ಮಾಡ್ತಾನೆ, ಬ್ರಹ್ಮ ವಿಮೋಹನ್ ಲೀಲಾ ಆದ್ಮೇಲೆ ಕೃಷ್ಣನಿಗೆ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ, ಆ ಪ್ರಾರ್ಥನೆಯನ್ನು ಓದ್ಬೇಕಂತ ಹೇಳ್ತಾನೆ. ಇದನ್ನು ನಾವೆಲ್ಲರೂ ಮಾಡಬಹುದು. ಅಥವಾ ನಿಮಗೆ ಭಗವದ್ಗೀತೆ ಭಾಗವತ ನಿಮ್ಮ ಹತ್ರ ಇಲ್ಲ ಅಂದ್ರೆ ಭಗವದ್ಗೀತಾ ಓದ್ರಿ, ಹೇಳಿದಂತ ಭಗವದ್ಗೀತಾ ನೀವು ಯಾವ್ದಾದ್ರು 12ನೇ ಅಧ್ಯಾಯ ಅದು ಭಕ್ತಿಯೋಗ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಅಧ್ಯಾಯ ನೀವು ಓದ್ಕೊಂತ ಹೋಗ್ಬಹುದು. ಹಿಯರ್ ಅಬೌಟ್ ರಾಧಾಕೃಷ್ಣ ಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ಫ್ರಮ್ ಸೀನಿಯರ್ ಡಿವೋಟೀಸ್. ಈ ರೀತಿ ಯಾವಾಗ ಕೃಷ್ಣ ಕಥಾಮೃತ ಮಾಡಿದ್ವಿ ಮೊನ್ನೆ ಹೋದ್ರು, ಅದು ಕೃಷ್ಣನ ಪುಸ್ತಕ ಅದಾವ, ಕೃಷ್ಣದ ಅದ್ರೊಳಗೆ ಲೀಲೆಗಳು ಅದಾವೆಲ್ಲ, ಅದನ್ನೆಲ್ಲ ಕುತ್ಕೊಂಡು ಮನೆಯಲ್ಲಿ ಓದಬಹುದು ನೀವು. ಇದು ಯಾರಾದರೂ ಮಾಡಬಲ್ರು. ಜಗನ್ನಾಥ ಅಷ್ಟಕಂ, ಜಗನ್ನಾಥನಿಗೆ ನಾವು ಒಂದು ಅಷ್ಟಕ ಇದೆ, ಕದಾಚಿತ್ ಕಾಲಿಂದಿ ತಟೆ ಅಲ್ಲ, ಅದನ್ನು ನಾವು ಹಾಡಬಹುದು. ಯಾಕಂದ್ರೆ ಅದು ಸಂಸ್ಕೃತದೊಳಗದ, ಅದು ನಿಮಗೆ ಸಾಧ್ಯ ಆಗದೇ ಇರಬಹುದು. ಕೊನೆ ಪಕ್ಷ ನೀವು ಹರಿಕೃಷ್ಣ ಮಂತ್ರ ನೀವು ಕೀರ್ತನೆ ಮಾಡ್ರಿ ಅದ್ರ ಬದಲಾಗಿ. ಇನ್ನೊಂದು ಮುಖ್ಯವಾದದ್ದು ಏನ್ ಹೇಳ್ತಾರೆ, ಬಿ ಕೇರ್ಫುಲ್ ನಾಟ್ ಟು ಬ್ಲಾಸ್ಫೆಮ್ ಎನಿ ಡಿವೋಟೀಸ್. ವೈಷ್ಣವ್ ನಿಂದೆ ಯಾವಾಗಲೂ ಮಾಡಬಾರ್ದು, ಈ ತಿಂಗಳಂತೂ ಮಾಡಲೇಬಾರ್ದು. ಅಥವಾ ವೈಷ್ಣವರದ ಕೃಷ್ಣನ ಭಕ್ತರನ್ನ ಎಂದು ನಿಂದೆ ಮಾಡೋದು, ಅವ್ರಿಗೆ ಅವಹೇಳನ ಮಾಡೋದು ಯಾವಾಗ್ಲೂ ಮಾಡಬಾರ್ದು, ಮತ್ತೆ ಈ ತಿಂಗಳನ್ನು ಮಾಡಲೂಬಾರ್ದು. ಈ ತಿಂಗಳ ಮತ್ತೆ ಉಳಿದಿದ್ದೆಲ್ಲ ಮಾಡಿ ಮತ್ತೆ ಅದನ್ನ ಚಾಲು ಇಟ್ಟರೆ ಏನಾಗ್ತದೆ, ಮತ್ತು ಅದ ಹೊಳೆ ಒಳಗ ಮುಗಿಸೋಣ ತೊಳೆದು, ಹಂಗಾಗ್ಬಾರ್ದು. ಡೋಂಟ್ ಆಸ್ಕ್ ಎನಿ ಒನ್ ಫಾರ್ ಎನಿಥಿಂಗ್, ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಯು ಹ್ಯಾವ್ ಅಂಡ್ ಡೋಂಟ್ ಎಂಡೆವರ್ ಟು ಅಕ್ವೈರ್ ಎನಿ ಮಟೀರಿಯಲ್ ಥಿಂಗ್ ಡ್ಯೂರಿಂಗ್ ದಿಸ್ ಮಂತ್. ಅಂದ್ರೆ ಇತರರಿಂದ ನಾವೇನು ಅಪೇಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ. ಕೊನೆ ಪಕ್ಷ ಒಂದು ತಿಂಗಳು ದುರತ ಅಂದ್ರೆ ಹೆಂಗಿರ್ತೈತಿ, ಆ ಟೈಮ್ನೊಳಗೆ ಅದನ್ನ ನೀವು ಪಾಲನೆ ಮಾಡಿದ್ರೆ ಹೆಚ್ಚು ಹೆಚ್ಚು ನಿಮ್ಗೆ ಲಾಭ ಆಗ್ತದೆ. ಇತರರಿಂದ ನಾವೇನು ಅಪೇಕ್ಷೆ ಮಾಡಬಾರ್ದು ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಸಾಧ್ಯ ಆದ್ರೆ ನೀವು ಪ್ರಯತ್ನ ಮಾಡಬಹುದು. ಆದ್ರೆ ಇದರ ಇದೆಲ್ಲರಿಗೂ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಆದ್ರೆ ಕೊನೆ ಪಕ್ಷ ತುಳಸಿಗೆ ನಾವು ಪ್ರದಕ್ಷಿಣೆ ಆದ್ರೆ ಹಾಕ್ಬೋದು, ಅದೆಲ್ಲರೂ ಹಾಕ್ಬೋದು. ಆನಂತರ ಹರಿಕೃಷ್ಣ ಮಂತ್ರ ಎಲ್ಲರನ್ನ ಜಪ ಮಾಡಬಹುದು, ಬೆಳಿಗ್ಗೆ ಎಲ್ಲರೂ ಹೇಳಬಹುದು, ಆಮೇಲೆ ಭಗವದ್ಗೀತೆ ಎಲ್ಲರೂ ನಾವು ಓದಬಹುದು, ಆಮೇಲೆ ದೇವರಿಗೆ ದೀಪ ಹಚ್ಚಿ ನಾವು ಆರತಿ ಮಾಡಬಹುದು, ಇದೆಲ್ಲರೂ ಮಾಡ್ಬೋದು. ಅದರಲ್ಲಿ ಮತ್ತೆ ಇವನ್ನ ಯಾಕೆ ಮಾಡಬಾರ್ದು? ಅದಕ್ಕೆ ನಿಯಮಗಳು ಬಹಳ ಅದಾವು. ಆದ್ರೆ ನಿಮಗೆ ಎಷ್ಟು ಸಾಕ್ತದೆ ಅಷ್ಟನ್ನಾದ್ರೂ ನಾವು ತಗೊಂಡು ಏನ್ ಮಾಡ್ಬೇಕು, ಇವ್ರ ತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಟೇಕ್ ಎ ವಾವ್ ಟು ರಿಮೈನ್ ಪೀಸ್ಫುಲ್ ಅಂಡ್ 100% ಫ್ರೂಟ್ಫುಲ್ ಥ್ರೂಔಟ್ ದ ಮಂತ್ ಅಂತ ಹೇಳ್ತಾರೆ. ಅಂದ್ರೇನು, ಶಾಂತ ರೀತಿಯಿಂದ ವರ್ತನೆ ಮಾಡಬೇಕು ಈ ತಿಂಗಳು. ಆಮೇಲೆ ಶತಪ್ರತಿಶತ ನಾವು ಸತ್ಯನೇ ಹೇಳಬೇಕು, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ಅಂತ ಜನರು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಸಾಧ್ಯ ಆದ್ರೂ ಮಾಡಿರಿ, ಸಾಧ್ಯ ಆದ್ರೂ ಮಾಡಿ ಮಾಡಲೇಬೇಕಂತ ನಾನು ಹೇಳ್ತಾ ಇಲ್ಲ ನಿಮಗೆ. ಆ ನಂತರ ಟ್ರೈ ಯುವರ್ ಬೆಸ್ಟ್ ಟು ಪ್ಲೀಸ್ ರಾಧಾ ಅಂಡ್ ಕೃಷ್ಣ ಆರ್ ಲಕ್ಷ್ಮೀನಾರಾಯಣ್ ಬೈ ಪರ್ಫಾರ್ಮಿಂಗ್ ಡಿವೋಷನಲ್ ಆಸ್ಟೆರಿಟೀಸ್ ಅಕಾರ್ಡಿಂಗ್ ಟು ಯುವರ್ ಎಬಿಲಿಟೀಸ್. ಡೋಂಟ್ ಬ್ರೇಕ್ ಯುವರ್ ವಾವ್ ಇನ್ ದ ಮಿಡಲ್ ಆಫ್ ದ ಮಂತ್. ಬಿ ಡಿಟರ್ಮಿನ್ಡ್, ಪ್ರೇ ಇಂಟೆಂಟ್ಲಿ ಫಾರ್ ದ ಮರ್ಸಿ ಆಫ್ ಮರ್ಸಿ ಅಂಡ್ ಟಾಲರೇಟ್ ಎನಿ ಕ್ರೇಜಿ ಮಂಕಿ ಮೈಂಡ್, ಯುವರ್ ಕ್ರೇಜಿ ಮಂಕಿ ಮೈಂಡ್. ಬಿ ಡೆಫ್ ಟು ಯುವರ್ ಮೈಂಡ್ ಅಟ್ ಲೀಸ್ಟ್ ದಿಸ್ ಮಂತ್. ಈ ವ್ರತನ ಪೂರ್ಣ ಮಾಡಬೇಕು, ಅರ್ಧದಲ್ಲೇ ನಿಲ್ಲಿಸಿದ್ರೆ ಏನಾಗ್ತದೆ, ವ್ರತದ ಪೂರ್ಣ ಅದರದ್ದು ಲಾಭ ನಮಗೆ ಸಿಗೋದಿಲ್ಲ. ಆದ್ದರಿಂದ ದೇವ್ರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು, ಈ ವ್ರತ ಕಂಪ್ಲೀಟ್ ಆಗಿ ಅಥವಾ ಪೂರ್ಣ ಆಗಲಿಕ್ಕೆ ವಿಘ್ನಗಳು ಬರಬಾರ್ದು ಅಂತಂದು ಹೇಳಿ ನಾವು ನರಸಿಂಹದೇವರ ಹುಡುಗ ಪ್ರಾರ್ಥನೆ ಮಾಡ್ಬೋದು ಹೇಳ್ತಾ. ಆದ್ದರಿಂದ ಈ ರೀತಿ ನಾವು ಪ್ರಾರ್ಥನೆ ಮಾಡಿ ವ್ರತವನ್ನು ಕಂಪ್ಲೀಟ್ ಮಾಡಬೇಕು. ಈಟ್ ಆನ್ ಅ ಲೀಫ್ ಪ್ಲೇಟ್ ಸಿಟ್ಟಿಂಗ್ ಆನ್ ದ ಫ್ಲೋರ್ ಆಪ್ಷನಲ್, ಅಂದ್ರೆ ಇವೆಲ್ಲ ಆಪ್ಷನಲ್ ಅಂದ್ರೆ ಮಾಡಬಹುದು ಅಥವಾ ಸಾಧ್ಯ ಆದ್ರೆ ನಡೀತದೆ. ನೀವು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಬಹುದು, ಹಂಗೇನಿಲ್ಲ. ಆದ್ರೆ ಎಲ್ಲಿ ಮೇಲೆ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಿ ಅಂದ್ರೆ ಯಾವ್ದು, ಬಾಳಿಯಲ್ಲಿ ಅಥವಾ ಬೇರೆ ಪತ್ತಲೆಯಲ್ಲಿ, ಪತ್ರ ಬಳಿ ಮೇಲೆ ಮಾಡಿದ್ರೆ ಅದ್ರ ನೀವು ಸಾಧ್ಯ ಆದ್ರೆ ಮಾಡ್ಬೋದು. ನೋ ಕುಕಿಂಗ್ ಇನ್ ಆಯಿಲ್ ಆರ್ ರಬ್ಬಿಂಗ್ ಆಫ್ ಆಯಿಲ್ ಆನ್ ಯುವರ್ ಬಾಡಿ ಅಂತ ಹೇಳ್ತಾರೆ. ಇದು ಆಪ್ಷನಲ್. ಅಂದ್ರೇನು, ಎಣ್ಣೆ ಒಳಗೆ ನಾವು ಅಡುಗೆ ಮಾಡಕ್ ಬೇಡ ಅಂತಂದು ಹೇಳ್ತಾರೆ. ಅದರ ತುಪ್ಪದೊಳಗೆ ಮಾಡಿ ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಇದು ಆಪ್ಷನಲ್, ಇದು ನೀವು ಮಾಡಲೇಬೇಕಂತ ಏನಿಲ್ಲ. ಸರಿತಾ. ಡಯಟ್ಸ್, ಬಿ ಯುವರ್ ಓನ್ ಗೈಡ್ ಟು ಚೂಸ್ ಎನಿ ಈಟಿಂಗ್ ಪ್ರೋಗ್ರಾಮ್ ದಟ್ ಈಸ್ ರಿಯಲಿಸ್ಟಿಕ್ ವಿದ್ ಇನ್ ಯುವರ್ ಮೀನ್ಸ್. ದ ಮೇನ್ ವ್ರತ ಅಂಡ್ ಆಸ್ಟರಿಟಿ ಇಸ್ ಟು ಎವ್ರಿ ಡೇ ಕೃಷ್ಣ ಕಾನ್ಶಿಯಸ್ಲಿ ಅಸೋಸಿಯೇಟ್ ವಿತ್ ಸೀರಿಯಸ್ ಡಿವೋಟೀಸ್ ಅರೌಂಡ್ ದ ಪರ್ಫಾರ್ಮ್ ಪ್ಲಾಟ್ಫಾರ್ಮ್ ಆಫ್ ಹಿಯರಿಂಗ್ ಅಂಡ್ ಚಾಂಟಿಂಗ್ ಅಬೌಟ್ ದ ಗ್ಲೋರೀಸ್ ಆಫ್ ರಾಧಾ ಅಂಡ್ ಕೃಷ್ಣ. ಅಂದ್ರೆ ವಿಶೇಷವಾಗಿ ಏನು ಹೇಳ್ತಾ ಇದಾರೆ, ಪ್ರತಿನಿತ್ಯ ಅಥವಾ ಪ್ರತಿ ವಾರಕ್ಕೆ ಒಂದ್ಸರಿ ಅನ್ನೋದ್ರ ನಾವು ಸತ್ಸಂಗಕ್ಕೆ ಬರಲೇಬೇಕು. ಯಾಕಂದ್ರೆ ಸತ್ಸಂಗದಲ್ಲಿ ಏನಾಗ್ತದೆ, ನಮಗೆ ವೈಷ್ಣವರ ಸಂಘ ಸಿಗ್ತದೆ. ಅಂದ್ರೆ ವೈಷ್ಣವರ ಸಂಘದಲ್ಲಿ ನಾವು ಇರಬೇಕು. ಇಂಗ್ಲಿಷ್ನೊಳಗೆ ಅಥವಾ ಹಿಂದಿಯೊಳಗೆ ಒಂದು ಗಾದಿ ಮಾತು ಇದೆ, ಏನಂತಾರ, ಜೈಸಾ ಸಂಘ ವೈಸಾರ ರಂಗ. ಯಾವ ರೀತಿ ನಾವು ಯಾರು ಸಂಘ ಮಾಡ್ತೀವಿ ಅವ್ರ ಗುಣ ನಮ್ಮಲ್ಲಿ ಬರ್ತಾವ. ನಾವು ವೈಷ್ಣವರ ಸಂಘ ಮಾಡಿದ್ರೆ ನಮ್ಗೆ ವೈಷ್ಣವ್ರ ಗುಣಗಳು ಬರ್ತಾವ, ಅಥವಾ ದುಷ್ಟರ ಸಂಘ ಮಾಡಿದ್ರೆ ದುಷ್ಟ ಗುಣಗಳು ಬರ್ತಾವ, ಹೌದಲ್ಲ. ಅದರಿಂದ ಸಣ್ಣ ಮಕ್ಕಳಿಗೆ ತಂದೆ ತಾಯಿ ಬಹಳ ಜೋಪಾನವಾಗಿ ಇಟ್ಕೋತಾರ. ಅವ್ರು ಹೇಳ್ತಾರ, ಇವನ್ ಜೊತೆಗೆ ಆಡ್ಬೇಡ, ಅವನ ಜೊತೆಗೆ ಆಡ್ಬೇಡ, ಯಾಕಂದ್ರೆ ಗೊತ್ತಿರ್ತದೆ ಇವನು ಉಡಾಳದನ ಅಂತ. ಅವನು ಉಡಾಳಿದ್ರೆ ನಮ್ಮ ಮಗನು ಉಡಾಳಾಗ್ತಾನ ಅಂತೇಳಿ ತಂದೆ ತಾಯಿ ಏನ್ ಮಾಡ್ತಾರ, ಕಾಪಾಡ್ತಾರ. ಅದೇ ರೀತಿ ನಾವು ಕೂಡ ಯಾರ ಜೊತೆಗೆ ನಾವು ಸಂಘ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್, ಅವರ ಗುಣಗಳು ನಮ್ಮಲ್ಲಿ ಬರ್ತವೆ. ಆದ್ರಿಂದ ನಾವೇನ್ ಮಾಡಬೇಕು, ವಿಶೇಷವಾಗಿ ಈ ತಿಂಗಳಲ್ಲಿ ವೈಷ್ಣವ ಜೊತೆಗೆ ಸಂಘ ಮಾಡುವಾಗ, ಅರ್ಥಾತ್ ಸತ್ಸಂಗಕ್ಕೆ ಬರಬೇಕು. ಬೆಸ್ಟ್ ಟು ಈಟ್ ಒನ್ಸ್ ಅ ಡೇ ಆಫ್ಟರ್ ಸನ್ಸೆಟ್ ಆರ್ ಎಟ್ ನೂನ್ ದ ಫಾಲೋಯಿಂಗ್ ಟೈಮ್ಸ್. ಅಂದ್ರೆ ಇದೇನು ಹೇಳ್ತಾರ, ದಿವಸಕ್ಕೆ ಒಂದು ಸಾರಿ ಮಾತ್ರ ಊಟ ಮಾಡ್ಬೇಕಂತ ಹೇಳ್ತಾರೆ. ಏಕ ಬುಕ್ ಅಂದ್ರೆ ಸಾಧ್ಯ ಆಗದಿದ್ರೆ ಪರವಾಗಿಲ್ಲ, ಎರಡು ಅಥವಾ ಮೂರು ಸಾರಿ ಆದ್ರೂ ನಾವು ಊಟ ಮಾಡಬಹುದು. ಇದು ಆಪ್ಷನಲ್. ಆಪ್ಷನಲ್ ಅಂದ್ರೆ ನೀವು ಮಾಡ್ಬೋದು ಅಥವಾ ಸಾಧ್ಯ ಆಗದಿದ್ರೆ ಬಿಡ್ಬೋದು. ಓನ್ಲಿ ಮಿಲ್ಕ್ ಆರ್ ಓನ್ಲಿ ಫ್ರೂಟ್ಸ್, ನೋ ಗ್ರೇನ್ಸ್, ಸೆಲೆಕ್ಟೆಡ್ ಫ್ರೂಟ್ಸ್ ಕ್ಯಾಟಗರಿ ಚತುರ್ಮಾಸ ಸ್ಟ್ಯಾಂಡರ್ಡ್. ಒಂದು ಚತುರ್ಮಾಸದೊಳಗೆ ಕೆಲವರು ಏನ್ ಮಾಡ್ತಾರ, ಈ ನಾಲ್ಕು ತಿಂಗಳು ಏನದಲ್ಲ ಮಳೆಗಾಲದೊಳಗೆ ನಾಲ್ಕು ತಿಂಗಳ ಅನ್ನ ಅಕ್ಕಿ ಆಮೇಲೆ ಹೆಸರು ಬ್ಯಾಳೆ ಅಷ್ಟೇ ಕುದಿಸ್ತಾರ. ಅದರೊಳಗೆ ಏನಿರೋದಿಲ್ಲ, ಉಪ್ಪು ಇರೋದಿಲ್ಲ, ಖಾರ ಇರೋದಿಲ್ಲ. ಹೆಸರು ಬ್ಯಾಳೆ ಮತ್ತು ಅಕ್ಕಿ ಕುದಿಸ್ಬೇಕಷ್ಟೇ, ಆಮೇಲೆ ನೀರು ತೆಗೆದ್ಬಿಡು. ಅಷ್ಟೊಂದು ನೀವು ಅನ್ನ ಮಾಡ್ದಂಗೆ ಮಾಡ್ತೀವಿ. ಅದರೊಳಗೆ ಉಪ್ಪು ಆಮೇಲೆ ಖಾರ ಏನೇನು ಹಾಕದೇ ಇದ್ರೆ ಅದಕ್ಕೆ ಹವಿಷ್ಯ ಅನ್ನ ಅಂತಂದು ಹೇಳ್ತೀವಿ. ಆ ಅನ್ನನ ನೀವು ದೇವರಿಗೆ ಅರ್ಪಣೆ ಮಾಡಿ ಅದನ್ನ ಒಂದು ತಿಂಗಳ ನಾಲ್ಕು ತಿಂಗಳು ತಿಂತಾರ ಮಥುರಾದೊಳಗ. ಈ ರೀತಿ ವ್ರತ ಮಾಡ್ತಾರ ನಾಲ್ಕು ತಿಂಗಳು. ಅನ್ನ ಹೆಸರು ಬೇಳೆ, ಅದು ಉಪ್ಪು ಇಲ್ಲ, ಖಾರ ಇಲ್ಲ, ಮತ್ತೊಂದು ಇಲ್ಲ, ಏನೇನು ಸಬ್ಜಿ ಇಲ್ಲ, ಮತ್ತೊಂದು ನಾಲ್ಕು ತಿಂಗಳ ಈ ರೀತಿ ತಿಂದು ಏನ್ ಮಾಡ್ತಾರ ಜನರು ವ್ರತ ಮಾಡ್ತಾರ. ಅಂದ್ರ ಹೆಂಗಾಗ್ತದೆ, ಯಾಕಂದ್ರೆ ಜಾಸ್ತಿ ಮಸಾಲ ಇದ್ರು ಹಾಕೋದ್ರಿಂದ ಏನಾಗ್ತದೆ, ನಮ್ಮ ಇಂದ್ರಿಯಗಳು ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ಆದ್ರಿಂದ ವಿಶೇಷವಾಗಿ ಈ ತಿಂಗಳಲ್ಲಿ ನಾವೇನ್ ಮಾಡ್ತೀವಿ, ಈ ಹವಿಷ ಅನ್ನ ಅಂತಂದು ಹೇಳ್ತಾರೆ, ಈ ಅನ್ನ ಊಟ ಮಾಡ್ತೀವಿ. ಇದನ್ನೆಲ್ಲ ನೀವು ಮಾಡುವ ಅವಶ್ಯಕತೆ ಇಲ್ಲ. ಆದ್ರೆ ಕೊನೆ ಪಕ್ಷ ಅವ್ರೇನ್ ಹೇಳ್ತಾ ಇದಾರೆ, ಫ್ರೂಟ್ ಅಂದ್ರೆ ಹಣ್ಣು ಅಥವಾ ಹಾಲು ಮತ್ತು ಸಾಧಾರಣ ಏನ್ ಆಹಾರ ಅಂತದ ಅನ್ನ ರೊಟ್ಟಿ ಬೇಳೆ ನಾವೇನು ಊಟ ಮಾಡ್ತೀವಿ ಅದನ್ನ ಊಟ ಮಾಡ್ಬೋದು. ಅದರಿಂದ ಈ ರೀತಿ ಇದು ಪುರುಷೋತ್ತಮ ತಿಂಗಳದ ಮಹತ್ವ ಐತಿ ಕವಿತಾ. ಆನಂತರ ಭಕ್ತಿವಿನೋದ್ ಠಾಕೂರ್ ಅವರು ಕೂಡ ಈ ವ್ರತ ಮಾಡ್ತಾ ಇದ್ರು. ಭಕ್ತಿವಿನೋದ್ ಠಾಕೂರ್ ಬಗ್ಗೆ ನಾವು ಒಂದ್ಸರಿ ಚರ್ಚೆ ಮಾಡಿದ್ರಲ್ಲಿ, ಭಕ್ತಿವಿನೋದ್ ಠಾಕೂರ್ ಅವ್ರು ಯಾರು, ಇವರ ಗುರುಗಳ ತಂದೆಯವರು. ಇವರು ಭಕ್ತಿವಿನೋದ್ ಸ್ವಾಮಿ ಪ್ರಭುಪಾದ್ ಇವರ ಗುರುಗಳು ಭಕ್ತಿ ಸಿದ್ಧಾಂತ ಮಹಾರಾಜ್, ಅವ್ರ ತಂದೆಯವರು ಭಕ್ತಿ ವಿನೋದ್ ಅಂತಂದು ಅವ್ರ ಹೆಸರು. ಅವರು ಕೂಡ ಈ ವ್ರತ ಮಾಡ್ತಾ ಇದ್ರು. ಅವ್ರೇನ್ ಹೇಳ್ತಾರ, ಪರ್ಫಾರ್ಮ್ ದ ನಿರಪೇಕ್ಷ ವ್ರತ ವಿಚ್ ಮೀನ್ಸ್ 30 days ಆಫ್ ಕಾನ್ಸಂಟ್ರೇಟೆಡ್ ಒನ್ ಪಾಯಿಂಟೆಡ್ ವರ್ಷಿಪ್ ಅಂಡ್ ಸರ್ವಿಸ್ ಟು ರಾಧಾಕೃಷ್ಣ ಬೈ ಹಿಯರಿಂಗ್ ಅಂಡ್ ಚಾಂಟಿಂಗ್ ರಿಮೆಂಬರಿಂಗ್ ದ ಡಿವೈನ್ ಪಾಸ್ಟ್ ಟೈಮ್ಸ್ ಆಲ್ ಡೇ ಅಂಡ್ ನೈಟ್ ಹಿಯರ್ ಅಬೌಟ್ ಕೃಷ್ಣ ಚಾಂಟ್ ಹರೇ ಕೃಷ್ಣ ಅಂಡ್ ಟೇಕ್ ಮಹಾಪ್ರಸಾದ್. 30 ದಿವಸಗಳ ಈ ವ್ರತವನ್ನು ನಾವು ಆಚರಣೆ ಮಾಡಬೇಕು. ಹೆಚ್ಚು ಹೆಚ್ಚಾಗಿ ಜಪ ಮತ್ತು ಕೃಷ್ಣನ ಭಕ್ತರ ಸಂಘ, ಭಗವದ್ಗೀತೆ ಅಥವಾ ಭಾಗವತದ ಪಠಣ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಪ್ರತಿಯೊಬ್ಬರು ನಮಗೆ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಉಂಟಾಗ್ತದೆ. ಆ ನಂತರ ಇನ್ನೊಂದು ಏನ್ ಹೇಳ್ತಾರ, ಏಕಾದಶಿ ದ್ವಾದಶಿ ಪೂರ್ಣಿಮಾ ಅಮಾವಾಸ್ಯ ಶ್ರಾವಣ ನಕ್ಷತ್ರ ಶ್ರವಣ ನಕ್ಷತ್ರ ಡೇ ಡೂ ಆಫರ್ ಸಮ್ ದಕ್ಷಿಣ ಟು ವೈಷ್ಣವಾಸ್ ಆರ್ ಬ್ರಾಹ್ಮಣಾಸ್. ಅಂದ್ರೆ ಬ್ರಾಹ್ಮಣ ಅಥವಾ ವೈಷ್ಣವರಿಗೆ ದಾನ ಕೊಡ್ಬೇಕು ಅಂತಂದು ಹೇಳ್ತಾರ. ಈ ರೀತಿ ಕೊಡೋದ್ರಿಂದ ಏನಾಗ್ತದ, ಕೃಷ್ಣನ ಅನುಗ್ರಹ ಉಂಟಾಗ್ತದೆ. ಅರ್ಥಾತ್ ಕೃಷ್ಣನಿಗೆ ಪ್ರಿಯರು ಯಾರು, ವೈಷ್ಣವರು ಅಥವಾ ಬ್ರಾಹ್ಮಣರು. ಅವರಿಗೆ ನಾವು ಈ ರೀತಿ ದಾನ ಕೊಡೋದ್ರಿಂದ ಏನಾಗ್ತದೆ, ಕೃಷ್ಣನಿಗೆ ನಾವು ಸಂತುಷ್ಟಿ ಪಡಿಸ್ಬೋದು ಅಂತಂದ್ರೆ ಅದೇ ಹೇಳ್ತಾರೆ. ಬ್ರೇಕಿಂಗ್ ಆಫ್ ವ್ರತ ಡೇ ಅಂಡ್ ಟೈಮ್ ಕನ್ಸಲ್ಟ್ ಲೋಕಲ್ ಕ್ಯಾಲೆಂಡರ್ ವೇದ್ ಇನ್ ಬ್ರಹ್ಮ ಮುಹೂರ್ತ ಟೈಮ್. ಬೆಳಿಗ್ಗೆ ಎದ್ದು ಕೊನೆ ದಿವಸ ಏನಿರ್ತದಲ್ಲ ತಿಂಗಳ ಕೊನೆ, ಅಂದ್ರೆ ನಿನ್ನಿಂದ ಶುರು ಆಯ್ತು ವ್ರತ ತಿಳಿದ. 30 ದಿವಸ ಐತಿ, 30 ದಿವಸ ನೀವು ಮಾಡದೆ ಆಗ್ಲಿಕ್ಕೆ ಹೋಗ್ಬೋದು, ಆಗದೆ ಇರ್ಬೋದು. ಕೊನೆ ಪಕ್ಷ ಎಷ್ಟು ದಿವಸ ಆದರೂ ಸಾಧ್ಯ ಆಗ್ತದೆ ಅಷ್ಟು ದಿವಸ ಮಾಡಿ. ನೀವೆಷ್ಟು ಜಾಸ್ತಿ ನೀವು ದುಡ್ಡು ಎಣಿಸ್ತೀರಿ ಅಷ್ಟು ಏನಾಗ್ತೀರಿ ನೀವು ಶ್ರೀಮಂತರ. ಹೌದಲ್ಲ, ರಾತ್ರಿ ಎಲ್ಲರೂ ಏನ್ ಮಾಡ್ತಾರ, ಅಂಗಡಿ ಬಾಗಿಲ ಹಾಕ್ತಾರ, ಊರ ಹಾಕಿರೋದಿಲ್ಲ ನೋಡ್ರಿ, ಅದು ಸ್ವಲ್ಪ ಹಾಕಿರ್ತಾರೆ ಸ್ವಲ್ಪ ಕೆಳ, ಅಂದ್ರೆ ಒಳಗಡೆಗೆ ಲೈಟ್ ಇರ್ತದೆ, ಅದರರ್ಥ ಏನೋ ಒಳಗಡೆಗೆ ಒಳಗೆ ಕುತ್ಕೊಂಡಾರ. ಕುತ್ಕೊಂಡು ಏನ್ ಮಾಡ್ರಿ, ರಾತ್ರಿ 10:30 ಆಗಿರ್ತದೆ ಅಥವಾ 10 ಗಂಟೆ ಆಗಿರ್ತದೆ, ಅವಾಗ ಏನ್ ಮಾಡ್ತಾ ಇರ್ತಾರ, ಕುತ್ಕೊಂಡು ಎಣಿಸ್ತಾ ಇರ್ತಾರ. ಆ ಎಣಿಸೋತ್ನಾಗ ಯಾರ್ಯಾರು ನಿಂತಿ ಬರ್ತದ, ನೋಟ್ ಎಣಿಸೋತ್ನಾಗ ಬರ್ತದ, ಯಾಕೆ ಬರೋದಿಲ್ಲ? ಅದನ್ನೇ ನಮ್ದೇನು ಅಂಗಡಿ ಇಲ್ಲ ಅಂತ ನೀವು ಹೇಳ್ಬೋದು. ಅಥವಾ ನೀವು ಸಂಬಳ ತಗೋತಿರಲ್ಲ ಪ್ರತಿ ತಿಂಗಳ, ಆ ಸಂಬಳ ನೀವು ಎಣಿಸ್ಬೇಕಾರ ನಿದ್ದಿ ಬರ್ತದ, ಬರ್ತದಿಲ್ಲ, ಬರೋದಿಲ್ಲ ಯಾಕೆ? ಹಾ, ಅದೇ ರೀತಿ ನಾವು ಎಷ್ಟು ಹಣ ನಾವು ಎಣಿಸ್ತೀವಿ ಅಷ್ಟು ನಾವು ಶ್ರೀಮಂತರಾಗ್ತೀವಿ. ಅದೇ ರೀತಿ ಎಷ್ಟು ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವಿ ಅಷ್ಟು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಶ್ರೀಮಂತರ ಆಗ್ತೀವಿ. ಆಧ್ಯಾತ್ಮಿಕ ದೃಷ್ಟಿಯಿಂದ ಶ್ರೀಮಂತ ಆಗೋದು ಬಹಳ ಮುಖ್ಯ, ಅದನ್ನ ನಾವು ನೆನ್ಪಿಡ್ಬೇಕು. ಯಾಕಂದ್ರೆ ಭೌತಿಕ ಶ್ರೀಮಂತಿಕೆ ಈ ಶರೀರದೊಂದಿಗೆ ನಷ್ಟ ಆಗಿ ಹೋಗ್ತದೆ, ಯಾಕಂದ್ರೆ ಈ ಶರೀರ ನಷ್ಟ ಆಗಿ ಹೋಗ್ತದೆ, ಆದ ಆಧ್ಯಾತ್ಮಿಕ ಶ್ರೀಮಂತಿಕೆ ನಿಮ್ಮ ಜೊತೆಗೆ ಬರ್ತದೆ. ಅರ್ಥ ಆಯ್ತಾ? ಮಡದಿ ಬಾರಳು ಮಂಚ ಬಾರದು ಕಂಚು ಕನ್ನಡಿ ಬಾರದು. ವೃಂದರದಾಸರು ಹೇಳ್ತಾರ, ಏನ್ ಹೇಳ್ತಾರ, ಮಡದಿ ಅಂದ್ರ ಪತ್ನಿ ಬರೋದಿಲ್ಲ ಅಥವಾ ಪತಿನೂ ನಮ್ಮ ಜೊತೆಗೆ ಬರೋದಿಲ್ಲ, ನಾವೊಬ್ಬರೇ ಹೋಗ್ಬೇಕಾಗ್ತದೆ. ಮಠದಿ ಬರಲು ಮಂಚಬಾರದು. ನಾವು ಕುತ್ಕೊಂಡು ಟೇಬಲ್ ಅಥವಾ ಕುರ್ಚಿ ಅಥವಾ ನಮ್ದು ಕಾಟ್ ಅಥವಾ ಮಂಚ ಅದು ನಮ್ಮ ಜೊತೆಗೆ ಬರೋದಿಲ್ಲ. ಕಂಚು ಕನ್ನಡಿ ಬಾರದು. ಕನ್ನಡಿ ನಾವೇನ್ ಮುಖ ನೋಡ್ತೀವಲ್ಲ ಅದು ನಮ್ಮ ಜೊತೆಗೆ ಬರೋದಿಲ್ಲ. ಕನ್ನಡಿ ಅನ್ನೋದ್ರ ಕಂಚು ಅಂದ್ರೆ ಹಿತ್ತಾಳಿ, ಕಂಚಿನ ಮೊದಲು ಏನಿರ್ತದೆ ಪಾತ್ರೆ ಇರ್ತದೆ. ಯಾವ ಪಾತ್ರೆ ನಮ್ಮ ಜೊತೆಗೆ ಬರೋದಿಲ್ಲ, ಕನ್ನಡಿ ನಮ್ಮ ಜೊತೆಗೆ ಬರೋದಿಲ್ಲ, ಮಂಚ ಬರೋದಿಲ್ಲ ನಮ್ಮ ಜೊತೆಗೆ, ನಮ್ಮ ಪರಿವಾರದ ಯಾವುದೇ ಸದಸ್ಯರು ನಮ್ಮ ಜೊತೆಗೆ ಬರೋದಿಲ್ಲ. ಬರೋದೇನು, ನಾವು ಮಾಡಿದ ದೇವರಿಗೆ ಸೇವಾ ಅಥವಾ ಕೃಷ್ಣನ ಭಕ್ತಿ ಅದು ನಮ್ಮ ಜೊತೆಗೆ ಬರ್ತದೆ. ಮತ್ತು ಹಂಗಿರುವಾಗ ನಾವು ಅದನ್ನ ಯಾಕೆ ಮಾಡ್ಬೋದು? ಅಂದ್ರೆ ಊರಿಂದ ಊರಿಗೆ ಹೋಗುವಾಗ ನಾವೇನ್ ಕಟ್ಕೊಂಡು ಹೋಗ್ತೀವಿ, ಏನ್ ಕಟ್ಕೊಂಡು ಹೋಗ್ತೀವಿ, ಕಟ್ಕೊಂಡು ಹೋಗ್ತೇವೆ ಇಲ್ಲ, ಹಾ ಬುತ್ತಿ ಕಟ್ಕೊಂಡು ಹೋಗ್ತೇವೆ ಇಲ್ಲ. ಯಾಕ? ಅಂದ್ರೆ ಮಧ್ಯದಲ್ಲಿ ನಮಗೆ ಹೊಟ್ಟೆ ಹಸಿವಾದಾಗ ಊಟ ಮಾಡ್ತವೆ. ಅದೇ ರೀತಿ ಜೀವನ ಪ್ರಯಾಣದ ಈ ಜೀವನದಲ್ಲಿ ನಾವು ಇಷ್ಟು ಇಲ್ಲಿದ್ದೀವಿ, ಹೌದಾ? ಆ ನಂತರ ಮುಂದಿನ ಜೀವನದಲ್ಲಿನೂ ಕೂಡ ನಮಗೆ ಎಲ್ಲ ರೀತಿಯಿಂದ ಅನುಕೂಲ ಇರಬೇಕಂದ್ರೆ ನಾವೇನ್ ಮಾಡ್ಬೇಕು? ಏನಾದ್ರೂ ಕಟ್ಕೊಂಡು ಹೋಗ್ಬೇಕು. ಹೌದು, ಈ ಜೀವನದ ಕೊನೆಯಲ್ಲಿ ಕಟ್ಕೊಂಡು ಹೋಗಕ್ಕೆ ಏನು ಬರೋದಿಲ್ಲ ನಮ್ಮ ಜೊತೆಗೆ ಬರ್ತದೆ. ಏನಾದರೂ ಏನು ಬರ್ತದೆ, ಒಂದು ಮಾತ್ರ ಬರ್ತದೆ, ಅದು ಕೃಷ್ಣನ ಭಕ್ತಿ ಅಥವಾ ಕೃಷ್ಣ ಮಂತ್ರ. ಏನೈತಲ್ಲ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ ಹರೇ ರಾಮ.
ಹಾ, ಈ ಮಂತ್ರ ನಾವು ಎಷ್ಟು ಜಪ ಮಾಡ್ತೀವಿ ಅಷ್ಟು ನಮಗೆ ಈ ಆಧ್ಯಾತ್ಮಿಕ ಸಂಪತ್ತನ್ನು ನಾವು ಹೊತ್ಕೊಂಡು ಹೋಗ್ಬೋದು. ಆಧ್ಯಾತ್ಮಿಕ ಸಂಪತ್ತು ಅಂದ್ರೆ ಏನು? ಯಾವುದನ್ನ ನೀವು ಮೃತ್ಯು ನಂತರ ಹೊತ್ಕೊಂಡು ಹೋಗ್ತೀರಿ ಅದು ಆಧ್ಯಾತ್ಮಿಕ ಸಂಪತ್ತು. ಭೌತಿಕ ಸಂಪತ್ತು ಅಂದ್ರೆ ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ಏನು ಅನುಕೂಲ ಆಗ್ತದೆ ಅದು, ಎರಡೂ ಬೇಕು, ಎರಡೂ ಬೇಕಾಗ್ತದೆ. ಆದ್ರೆ ನಾವು ಈ ಸಂಪತ್ತನ್ನು ಗಳಿಸ್ಲಿಕ್ಕೆ ಹೋಗಿ ಆಧ್ಯಾತ್ಮಿಕ ಸಂಪತ್ತನ್ನ ಮರಿಬಾರದು, ಅದನ್ನ ಹೇಳ್ತಾರೆ. ಅದನ್ನು ಕೂಡ ನಾವು ಬಳಸ್ಬೋದು. ಅದ ಯಾರಾದ್ರೂ ಎಷ್ಟು ಆದರೂ ಅದಕ್ಕಂತ ಏನಿಲ್ಲ, ಅದಕ್ಕೇನು ಟೈಮ್ ಇಲ್ಲ. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಯಾವಾಗ ನಿಮಗೆ ಟೈಮ್ ಸಿಗ್ತದೆ ಅವಾಗ ನೀವು ಜಪ ಮಾಡ್ರಿ. ಹೇಳ್ತಾ ಈ ರೀತಿ ಮಾಡೋದ್ರಿಂದ ಕೃಷ್ಣನ ವಿಶೇಷ ಅನುಗ್ರಹ ಉಂಟಾಗ್ತದೆ. ಆ ನಂತರ ಈವನ್ ಲಾರ್ಡ್ ಶಿವ ಹೇಳ್ತಾನೆ ನೋಡ್ರಿ, ಶಿವ ಏನಂತಾನ, ಮಹಾದೇವ್ ಲಾರ್ಡ್ ಶಿವ ಸೇಸ್ ದಟ್ ದ ಬೆಸ್ಟ್ ಚಾರಿಟಿ ಈಸ್ ಟು ಫಿಲ್ ಎ ಬೆಲ್ ಮೆಟಲ್ ಪಾಟ್ ವಿತ್ 30 ಮಾಲ್ ಪುವಾಸ್. Bind the pot with 7 new threads and give charity to Brahmana. ಅದು ಅವ್ರು ಏನ್ ಹೇಳ್ತಾರ, ವೈಷ್ಣವ ಅಥವಾ ಬ್ರಾಹ್ಮಣ ಅಥವಾ ಭಕ್ತರಿಗೆ ಸಂತೋಷ ಪಡಿಸೋದ್ ಬಗ್ಗೆ ಹೇಳ್ತಾರ ಶಿವನ್ ಹೇಳ್ತಾನೆ. ಹೇಳ್ತಾನೆ ಈ ರೀತಿ ಯಾಕೆ ಸಾಧ್ಯ ಆಗ್ತದೆ, ನಾವು ಅಷ್ಟು ಮಾಡಿ ಇದರಿಂದ ನಾವು ಜಾಸ್ತಿ ಜಾಸ್ತಿ ನಾವು ಫಲವನ್ನ ನಾವು ಸ್ವೀಕಾರ ಮಾಡಬಹುದು. ಆದ್ದರಿಂದ ಇಷ್ಟೆಲ್ಲ ನಿಯಮಗಳಿದಾವೆ, ಆದರೆ ಮುಖ್ಯವಾದದ್ದೇನು ಅದನ್ನು ಒಂದ್ಸರಿ ಹೇಳೋಣ, ಅಲ್ಲಿಗೆ ಇಲ್ಲಿ ಕಾರ್ಯಕ್ರಮ ಮುಗಿಸೋಣ. ಹೇಳ್ತಾ ಬೆಳಗ್ಗೆ ಬೇಗ ಹೇಳಬೇಕು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೇಳಬೇಕು. ಎದ್ದು ಸ್ನಾನ ಮಾಡಿ ತುಳಸಿಗೆ ಪ್ರದಕ್ಷಿಣೆ ಹಾಕ್ಬೋದು, ಯಾರಾದರೂ ಮಾಡ್ಬೋದು. ಆ ನಂತರ ತುಳಸಿಗೆ ನೀರು ಹಾಕಿ ತುಳಸಿಗೆ ಆರತಿ ಮಾಡ್ಬೋದು. ಆ ನಂತರ ಹರೇ ಕೃಷ್ಣ ಮಂತ್ರ ಜಪ ಮಾಡ್ಬೋದು. ಎರಡು ಮಾಡೋರು ನಾಲ್ಕು ಮಾಡ್ಬೋದು, ನಾಲ್ಕು ಮಾಡೋರು ಎಂಟು, ಎಂಟು ಮಾಡೋರು ಹದಿನಾರು, ಹದಿನಾರು ಮಾಡೋರು ಇಪ್ಪತ್ತು. ಈ ರೀತಿ ಎಷ್ಟು ಜಾಸ್ತಿ ಮಾಡ್ತೀರಿ ಅಷ್ಟು ನೀವು ಶ್ರೀಮಂತರ ಆಗ್ತೀರಿ. ಅದೇ ರೀತಿ ಕೃಷ್ಣನ ವಿಗ್ರಹಕ್ಕೂ ನಾವೇನು ಮಾಡ್ಬೋದು, ಆರತಿ ಮಾಡ್ಬೋದು. ಮತ್ತು ವಿಶೇಷವಾಗಿ ಭಾಗವತಂ ಮತ್ತು ಭಗವದ್ಗೀತಾ ಈ ಗ್ರಂಥವನ್ನು ಅಧ್ಯಯನ ಮಾಡ್ಬೋದು. ಒಂದು ತಿಂಗಳ ಟೈಮ್ ಇರ್ಬೋದು. ತಿಂಗಳ ನಾವು ಈ ಅಯ್ಯಪ್ಪನ ವ್ರತ ಮಾಡ್ತಾರಲ್ಲ, ಆ ರೀತಿ ಎಲ್ಲ ಮನೆ ಬಿಟ್ಟು ಅಥವಾ ಬೇರೆ ಕಡೆ ಎಲ್ಲೋ ಒಂದು ಕಡೆ ಹೋಗಿ ಸ್ವಂತ ಅಡುಗೆ ಮಾಡಿ ಹಂಗೆ ಮಾಡ್ಬೇಕಂತೇನಿಲ್ಲ. ಆಮೇಲೆ ಅದು ವ್ರತ ಮುರಿಬೇಕಂದ್ರೆ ನೀವು ಶಬರಿಮಲೆಗೆ ಹೋಗ್ಬೇಕು, ಹೌದಲ್ಲ? ಅಷ್ಟು ಇಷ್ಟೆಲ್ಲ ಮಾಡಿನೂ ಏನು ಕೊಡ್ತಾನೆ ಅಯ್ಯಪ್ಪ? ಈ ಭೌತಿಕ ಜಗತ್ತಿನೊಳಗೆ ಏನು ಬೇಕೋ ಅದನ್ನು ಕೇಳ್ತಾರೆ ಹೊರತು ವಿಷ್ಣು ಭಕ್ತಿ ಯಾರು ಕೇಳೋದು. ಆದ್ದರಿಂದ ಈ ಜಪ ಇದು ಏನು ಪುರುಷೋತ್ತಮ ವ್ರತ ಏನೈತಲ್ಲ, ಇದು ಅತ್ಯಂತ ಸರಳವಾದ ವ್ರತ ಮತ್ತು ಅತ್ಯಂತ ಹೆಚ್ಚು ಲಾಭ ಇದರಿಂದ ಉಂಟಾಗ್ತದೆ, ಹೆಚ್ಚು ಲಾಭ. ಮತ್ತು ಹಂಗಿರುವಾಗ ಇದನ್ನು ಯಾಕೆ ಮಾಡಬಾರ್ದು, ಎಲ್ಲರೂ ನಾವು ಮಾಡ್ಬೋದು. ಇಷ್ಟು ನಾವು ಮಾಡಿದ್ರೂ ಕೂಡ ಇದರಿಂದ ನಮಗೆ ಸಾಕಷ್ಟು ಕೃಷ್ಣ ಅನುಗ್ರಹ ಆಗ್ತದೆ. ಆಮೇಲೆ 30 ದಿವಸದೊಳಗೆ ನೀವು ಕೊನೆ ಪಕ್ಷ 30 ದಿವಸ ಪೂರ ಮಾಡಿದ್ರೆ ನಿಮ್ಗೆ ಒಳ್ಳೆಯದು, ಆಗಲೇ ಇಲ್ಲ ಅಂತಂದ್ರೆ ಎಷ್ಟು ದಿವಸ ಆಗ್ತದೆ ಅಷ್ಟು ಮಾಡಿರಿ. ಆಸ್ಟ್ರೇಲಿಯಾ ಮಗದ್ರಿಂದ ಲಾಕ್ಡೌನ್ ಆಗ್ತದೆ ಹೇಳ್ತಾ. ಇದರ ಬಗ್ಗೆ ಯಾರಿಗೇನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಿಗೇನು ಪ್ರಶ್ನೆ ಅದ? ಯಾರಿಗೇನು ಪ್ರಶ್ನೆ ಇದೆ? ಹಾಂ, ವಿಶೇಷವಾಗಿ ನಿಮ್ಗೆಲ್ಲರಿಗೂ ನಾವು ಧನ್ಯವಾದ ಹೇಳ ಬಯಸ್ತೀವಿ. ಯಾಕಂದ್ರೆ ಜನ್ಮಾಷ್ಟಮಿ ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗವಹಿಸಿ ನೀವೆಲ್ಲರೂ ಸಾಕಷ್ಟು ಸೇವೆ ಮಾಡಿದ್ರಿ. ಆ ನಂತರ ಮೊದಲನೇ ದಿವಸ ರಾತ್ರಿ 12 12:30 ಒಂದು ಗಂಟೆ ಆಗ್ತದಲ್ಲ ಎಲ್ಲ ಕಾರ್ಯಕ್ರಮ ಮುಗಿಸಲಿಕ್ಕೆ. ಆ ನಂತರ ಇಷ್ಟೆಲ್ಲ ಆದ್ರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ನೀವು ಬಂದು ಏನು ಮಾಡಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷ್ಣನ ಅನುಗ್ರಹ ಪಡ್ಕೊಂಡ್ರಿ. ಜೊತೆಗೆ ಕೃಷ್ಣನ ನಾವು ತೊಟ್ಟಿಲ್ದಲ್ಲಿ ನೆಟ್ಟು ತೂಗಿದ್ವಿ. ಮರುದಿವಸ ನಾವು ಭಕ್ತವೇದಾಂತ ಸ್ವಾಮಿ ಅವರ ವ್ಯಾಸ ಪೂಜಾ ಅಥವಾ ಅವರ ಜನ್ಮ ದಿವಸವನ್ನು ನಾವು ಆಚರಣೆ ಮಾಡಿದ್ವಿ. ಅದು ಗುರು ಪೂಜಾ ಮಾಡಿದ್ವಿ. ಅದರಿಂದ ಈ ವಿಶೇಷವಾಗಿ ಈ ಎರಡು ಕಾರ್ಯಕ್ರಮಗಳು ಎಲ್ಲರೂ ಭಾಗವಹಿಸಿ ಆಮೇಲೆ ಮಕ್ಕಳೆಲ್ಲ ಏನು ಮಾಡಿದ್ರು ಅದರೊಳಗೆ ಭಾಗವಹಿಸಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಡ್ರಾಯಿಂಗ್ ಕಾಂಪಿಟೇಷನ್ ಒಳಗೆ ಕೆಲವರೆಲ್ಲರೂ ಸ್ಟೂಡೆಂಟ್ಸ್ ಅವರು ಭಾಗವಹಿಸಿದ್ರು. ಅವ್ರು ಬಂದಾರ ಇಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಒಳಗೆ ಭಾಗವಹಿಸಿ ಬಂದಿರ? ಆ್ಯಕ್ಚುಲಿ ಎಲ್ಲರಿಗೂ ನಾವು ಬರ್ಲಿಕ್ಕೆ ಹೇಳಿದ್ವಿ. ಎಲ್ಲರಿಗೂ ಪ್ರೈಸ್ ಕಾನ್ಸೊಲೇಷನ್ ಪ್ರೈಸ್ ಅಂತಂದು ಹೇಳಿ ಸಮಾಧಾನಕರ ಬಹುಮಾನ ಎಲ್ಲರಿಗೂ ಕೊಡೋದಿತ್ತು. ಆದರೆ ಬಹುಮಾನ ತೊಗೊಂಡರೂ ಬಂದಿಲ್ಲ, ಏನು ಮಾಡೋಕ್ಕಾಗ್ತಿತ್ತು? ಆಯ್ತು, ಯಾರು ಬಂದಾರ ಅವ್ರಿಗೆ ಬಹುಮಾನ ಕೊಡೋಣ. ಬಂದಾರ ಇಲ್ಲಿ ಕೇಳಿ ನೋಡ್ರಿ, ಯಾರ್ಯಾರು ಸ್ಟೂಡೆಂಟ್ಸ್ ಬಂದಾರ, ಯಾರ್ಯಾರು ಬಂದು ಮಾತಾಜಿ ಹೋಗಿ ಕೇಳ್ರಿ. ಅದೇ ರೀತಿ ನಮ್ದು ಇನ್ನೊಂದು ವ್ರತ ಐತೆ. ಯಾವುದು ಅದು? ಕಾರ್ತಿಕ ತಿಂಗಳು ಬರ್ತದಲ್ಲ ಮಾರ್ಗೇಶ್ವರ ಕಾರ್ತಿಕ, ಆ ಸಮಯದೊಳಗೂ ಕೂಡ ನಾವು ಬೃಂದಾವನ ಯಾತ್ರ ಹೋಗ್ತೀವಿ. ಅದೇ ಸಮಯದೊಳಗೂ ಇದೇ ರೀತಿ ನಾವು ಬೆಳಿಗ್ಗೆ ಬೇಗ ಎದ್ದು ಹರಿಕೃಷ್ಣ ಮಂತ್ರ ಜಪ ಮಾಡೋದು, ತುಳಸಿ ಪೂಜೆ ಮಾಡೋದು ಮತ್ತು ಭಗವದ್ಗೀತೆ ಮತ್ತು ಭಾಗವತ ಗ್ರಂಥ ಪಠಣ ಮಾಡೋದು, ಈ ರೀತಿ ಮಾಡೋದ್ರಿಂದ ಕೃಷ್ಣನ ವಿಶೇಷ ಅನುಗ್ರಹ ಉಂಟಾಗ್ತದೆ. ಅದು ಆವಾಗ ಮಾರ್ಗಶಿರ ಅಥವಾ ಕಾರ್ತಿಕ್ ಸಮಯದಲ್ಲಿ. ಆದ್ರೆ ಇದೇನಿದ್ದಲ್ಲ ಪುರುಷೋತ್ತಮ ಮಾಸ, ಅದು ಈ ತಿಂಗಳ ನಿನ್ನೆಯಿಂದ ಶುರುವಾಗಿತ್ತು. ಹೇಳ್ತಾ ನಿನ್ನೆಯಿಂದ ಶುರುವಾಗಿದೆ, ಅಲ್ಲಿವರೆಗೂ ನಾವು ಅದನ್ನ ಒಂದು ತಿಂಗಳ ತನಕ ನಾವು ಮಾಡ್ಕೊಂಡು ಹೋಗಿ ಅದರದ್ದು ಬಹಳ ಲಾಭ ನಾವು ಪಡಿಬಹುದು. ಹೇಳ್ತಾ ಮತ್ತೆ ಯಾರಿಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹಾ, ಯಾರ್ಯಾರು? ನಾನು ಹೆಸರು ಓದ್ತೀನಿ, ಯಾರು ಇದ್ದು ಬಂದ ಇದ್ರೆ ಹೇಳ್ರಿ. ಆನಂದ್ ಕೊಟ್ಟಲ್, ಆನಂದ್ ಕೊಟ್ಟಲ್, ಹಾ ಬಂದಿರ ಬರ. ಆನಂದ್ ಕೊಟ್ಟಲ್ ಪ್ರಭು ಇವ್ರು ಏನ್ ಮಾಡಿದ್ರು, ಎಸ್ ಎಲ್ ಸಿ ಕಲಿತಿರ್ಲ ನೀವು? ಕೆ ಇ ಬೋರ್ಡ್ ಇಂಗ್ಲಿಷ್ ಸ್ಕೂಲ್ನೊಳಗೆ ಇವರು ಕೂಡ ಈ ಕೃಷ್ಣನ್ ಚಿತ್ರ ತೆಗೆದಿದ್ದಾರೆ, ಇದನ್ನ ನೋಡ್ಬೋದು ನೀವು ಕೂಡ. ಯಾಕಂದ್ರೆ ಈ ರೀತಿ ನಾವೇನ್ ಮಾಡ್ಬೇಕು, ಮಕ್ಕಳಿಗೆ ಅವರ ಪ್ರತಿಭೆನ ನಾವು ಗುರುತಿಸಿ ಅದಕ್ಕೆ ಬೆಲೆ ಕೊಡ್ಬೇಕು. ಹೇಳಿದಾರೆ ಅದರಿಂದ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಅವ್ರಿಗೂ ಕೂಡ ಭಕ್ತಿ ಒಳಗೆ ಅವರು ಮುಂದುವರಿತಾರೆ, ಜೊತೆಗೆ ಅವರಿಗೆ ಕೃಷ್ಣನ ಭಕ್ತರ ಸಂಘನೂ ಸಿಗ್ತದೆ. ಇದು ಜನ್ಮಾಷ್ಟಮಿ ಸಮಯದೊಳಗೆ ನಾವೇನ್ ಮಾಡಿದ್ವಿ, ಈ ರೀತಿ ಅಲ್ಲೇ ಕಾಂಪಿಟೇಷನ್ ಇತ್ತು. ಕಾಂಪಿಟೇಷನ್ ಒಳಗೆ ಇವರೆಲ್ಲ ಭಾಗವಹಿಸಿ ಇದಕ್ಕೆ ಇವರು ಫಸ್ಟ್ ಪ್ರೈಸ್ ತಗೊಂಡಾರ. ಆನಂದ್ ಪ್ರಭು ಅವ್ರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರಿಗೆ ಬಹುಮಾನ ಕೊಡೋಣ. ಇದು ಪ್ರಭುಪಾದ ಪುಸ್ತಕ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಏನಾಗ್ತದೆ, ಅವರು ಅದನ್ನು ಓದಿ ಅದನ್ನ ಅರ್ಥ ಮಾಡಿಕೊಂಡು ಅವರು ಕೂಡ ಭಕ್ತಿ ಒಳಗೆ ಮುಂದುವರಿಬಹುದು. ಆದ್ದರಿಂದ ವಿಶೇಷವಾಗಿ ಎಲ್ಲರಿಗೂ ಈ ಸರಿ ನಾವು ಪ್ರಭುಪಾದ ಪುಸ್ತಕನ ಕೊಡ್ತಾ ಇದ್ದೀವಿ. ಆಯ್ತಾ, ಹರೇ ಕೃಷ್ಣ ಕೊಡ್ರಿ. ಆಮೇಲೆ ಎರಡನೇ ಪ್ರೈಸ್ ಶ್ರೀಹರಿ ಅಂಬೇಕರ್ ಬಂದಾರ ಬರಲಿಲ್ಲ. ಮೂರನೇ ಪ್ರೈಸ್ ವಿನಯ್ ಕುಲಕರ್ಣಿ ಇಲ್ಲ. ಅಂದ್ರೆ ಇವರು 7ನೇ ತಿಂದ 10ನೇ ವರೆಗೆ ಇವರೆಲ್ಲ ಸ್ಟೂಡೆಂಟ್ಸ್, ಅವರು ಅದ್ರೊಳಗೆ ಒಬ್ಬರ ಬಂದಿದ್ರು. ಆನಂತರ ಇದು 7ನೇ ತಿಂದ 10ನೇ ವರ್ಗ ನೇಹಾ ಕೆ ಎಂ ಕೆ ಬೋರ್ಡ್ ಹೈಸ್ಕೂಲ್ ಬಂದಾರ ನೇಹಾ ಕೆ ಎಂ. ಆಮೇಲೆ ವಿದ್ಯಾ ಮುಲ್ಕಿ ಪಾಟೀಲ್ 2ನೇ ಪ್ರೈಸ್ ಅವರು ಬಂದರು. ಅವ್ರಿಗೆಲ್ಲ ಅನೌನ್ಸ್ ಮಾಡಿ ಹೇಳಿದ್ರ ಹೇಳಿದ್ರಲ್ಲ ಇವ್ರಿಗೆ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯ್ತು ಹೇಳಿದ್ರ. ಮತ್ತೆ ಯಾರು ಬರಲಿಲ್ವ? ಕಾವೇರಿ ವಾಲಿ 6ನೇ ಕ್ಲಾಸ್ ಇವರು ಬಂದಿಲ್ಲ. ಆಮೇಲೆ ಸಣ್ಣ ಮಕ್ಕಳದು ಇವರು 1ನೇ ಕ್ಲಾಸಿಂದ 4ನೇ ಕ್ಲಾಸಿನ ಮಕ್ಕಳು. ಫಸ್ಟ್ ಪ್ರೈಸ್ ಶುಭ ಅಣ್ಣಿಗೇರಿ ಅಯ್ಯೋ. ಇಂಗ್ಲೀಷ್ ಓದ್ತಿರಲ್ಲ ನೀವು? ಹರೇ ಕೃಷ್ಣ. 2ನೇ ಪೇಂಟಿಂಗ್ ಎಲ್ಲ ತಗೊಂಡೋದ. 2ನೇ ಪ್ರೈಸ್ ಸುಪ್ರಿಯಾ ಮೈಸೂರು 4th ಸ್ಟ್ಯಾಂಡರ್ಡ್ ಬಂದಿಲ್ಲ. 3ನೇ ಪ್ರೈಸ್ ಸುಜಾತ ನೀಲ್ಗುಂದ್ ಬಂದಾರ ಅವರು ಬಂದಿಲ್ಲ. ಆಯ್ತು. ಆಮೇಲೆ ಕನ್ಸೋಲೇಷನ್ ಪ್ರೈಸ್ ಅಂತಂದು ಇವು ಕೊಡ್ತಾ ಇದ್ದೀವಿ. ಯಾರ್ಯಾರು ಭಾಗವಹಿಸಿದ್ರಿ ಅದನ್ನೆಲ್ಲರಿ ಎದರೊಳಗ ಡ್ರಾಯಿಂಗ್ ಕಾಂಪಿಟೇಷನ್ ಒಳಗೆ? ಹಾಂ, ಅಂದ್ರೆ ಈ ಪ್ರೈಸ್ ತೊಗೊಂಡವ್ರು ಇವರಿಬ್ರು, ಇವನೊಬ್ಬನ ಎಕ್ಸ್ಟ್ರಾ ಇವನೊಬ್ಬನ ಬಂದಾನ. ಅಂದ್ರೆ ಎಷ್ಟು ಮಂದಿ ಬಂದ್ರು ಅವತ್ತು ಹೇಳ್ರಿ, ಎಷ್ಟು ಮಂದಿ ಇದ್ರು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಎಷ್ಟು ಬಂದಿದ್ರು? 50 ಮಂದಿ ಬಂದಿದ್ರು ಅವತ್ತ. ಅದ್ರೊಳಗ ಹಾ ಇವರಂತೂ ಫಸ್ಟ್ ಸೆಕೆಂಡ್ ಪ್ರೈಸ್ ನಿಮಗೆ ಇಬ್ಬರಿಗೆ ಸಿಕ್ತು. ಆದ್ರ ನೀವು ಒಬ್ರು ಬರ್ರಿ. ಇವರು ಪ್ರೈಸ್ ತಗೊಂಡಿಲ್ಲ ಯಾವ್ದ್ರೊಳಗ, ಆದ್ರೂ ಕೂಡ ಅವ್ರಿಗೆ ಸಮಾಧಾನಕರ ಬಹುಮಾನ ಅಥವಾ ಕನ್ಸೋಲೇಷನ್ ಪ್ರೈಸ್ ಕೊಡ್ತಾ ಇದೀವಿ. ಆದ್ರಿಂದ ಅವ್ರಿಗೆಲ್ಲರೂ ನೀವು ಚಪ್ಪಾಳೆ ತಟ್ಟಿ ಅವರಿಗೆ ಆನಂತರ ಈ ಮಕ್ಕಳಿಗೆ ಮುಂದಿನ ಸಾರಿ ನೀವು ಕರೆಸಿ ಅವ್ರಿಗೆ ಇಲ್ಲೇ ಕರೆಸಿ ಏನ್ ಮಾಡ್ಬೇಕು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ಇದೆಲ್ಲ ಎಲ್ಲ ರೆಡಿ ಐತಿ. ಅಲ್ಲಿ ಸ್ಕೂಲ್ಗಳಿಗೆ ಹೋದ್ರೆ ಏನಾಗೋದಿಲ್ಲ, ಅವ್ರಿಗೆ ವೈಷ್ಣವ ಸಂಘ ಸಿಗೋದಿಲ್ಲ. ಅದರಿಂದ ಅವ್ರಿಗೆ ಇಲ್ಲಿ ಕರೆಸಿ ಇದನ್ನೆಲ್ಲ ಕೊಟ್ಟು ಆನಂತರ ಅವ್ರಿಗೆ ಪ್ರಸಾದ ಕೊಟ್ಟು ಕಳಿಸ್ಬೇಕು. ಅಷ್ಟು ಮಾಡಿ ಇಟ್ಬಿಡು. ಆಯ್ತಾ? ಇವಾಗ 2:45 ಆಗ್ತಾ ಇದೆ. ಇಲ್ಲಿಗೆ ನಾವು ಸ್ವಲ್ಪ ಹೊತ್ತು ಕೀರ್ತನೆ ಮಾಡೋಣ. ಆನಂತರ ಜನ್ಮಾಷ್ಟಮಿ ನೀವೆಲ್ಲ ಆಚರಣೆ ಮಾಡಿದ್ರಿ, ಅದಕ್ಕೆಲ್ಲ ಸಹಾಯ ಮಾಡಿದ್ರಿ ಎಲ್ಲರೂ, ಅದಕ್ಕೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಆಮೇಲೆ ಜನ್ಮಾಷ್ಟಮಿ ಕಲೆಕ್ಷನ್ ಏನು ಮಾಡಿದ್ರು ಲಕ್ಷ್ಮಿ, ಎಲ್ಲರೂ ಹೋಗಿ ಲಕ್ಷ್ಮಿ ಅಥವಾ ಹಣ ತಗೊಂಡು ಬಂದ್ರಿ, ಯಾಕಂದ್ರೆ ಕೃಷ್ಣನ ಈ ಆಚರಣೆ ಮಾಡಲಿಕ್ಕೆ. ಮತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ, ಯಾರಿಂದ ನಾವು ಹಣ ತಗೊಂಡಿದ್ವಿ, ಯಾರಿಂದ ನಮಗೆ ಲಕ್ಷ್ಮಿ ಸಿಕ್ಕಿತ್ತು, ಅವ್ರಿಗೆ ನಾವು ವಿಶೇಷವಾಗಿ ಅವ್ರಿಗೆ ನಾವು ಸ್ವಲ್ಪ ಪ್ರಸಾದನಾದ್ರೂ ಕೊಡ್ಬೇಕು ಅದ್ರಲ್ಲಿ. ಯಾಕಂದ್ರೆ ಎಷ್ಟೋ ಮಂದಿ ಬಂದ್ರು, ಆದ್ರೆ ಬಹಳ ಮಂದಿ ಬರಲಿಲ್ಲ. ಎದಕ್ಕೆ? ಜನ್ಮಾಷ್ಟಮಿ ಬರಲಿಲ್ಲ. ಆದ್ರಿಂದ ಕೊನೆ ಪಕ್ಷ ನಾವು ಅವ್ರಿಗೆ ಒಯ್ದು ಪ್ರಸಾದ ಕೊಡಬೇಕು. ಅದ್ರ ಸಲುವಾಗಿ ಬೆಳಗಾವಿಯಿಂದ ರಾಧಾ ಗೋಕುಲಾನಂದ ಮಂದಿರದಿಂದ ಪ್ರಸಾದ ತರಿಸಿದ್ದೀವಿ ನಾವು. ನಾವೆಲ್ಲ ಪ್ಯಾಕೆಟ್ ಮಾಡಿ ನಿಮಗೆ ಕೊಡ್ತೀವಿ. ನೀವು ಯಾರು ಹಣ ಕಲೆಕ್ಷನ್ ಮಾಡಿದ್ರಿ, ನೀವು ಒಂದೊಂದು 2 ಪ್ಯಾಕೆಟ್ ತಗೊಳ್ರಿ. ಆಮೇಲೆ ನೀವು ಯಾರ ಕಡೆಯಿಂದ ಹಣ ಇಸ್ಕೊಂಡು ಬಂದಿರಲ್ಲ ಅವ್ರಿಗೂ ನೀವೇನು ಕೊಡಬೇಕು, ಪ್ರಸಾದನ ತಪ್ಪದೇ ಅವ್ರಿಗೆ ಬೈದು ಕೊಡ್ಬೇಕು. ಆಯ್ತಾ? ಆದ್ರಿಂದ ಮೊದಲು ನಿಮ್ಮ ಹೊಟ್ಟೆ ತುಂಬ್ತೀವಿ ನಾವು, ನೀವು ತಿನ್ರಿ ಮೊದಲು ಪ್ರಸಾದ. ಆಮೇಲೆ ಸಾಕಷ್ಟು ಪ್ಯಾಕೆಟ್ ನಿಮ್ಗೆ ಸಿಗ್ತಾವ, ಪ್ಯಾಕೆಟ್ ನೋಡಿ ಹಾಕಿ ಕೊಡ್ತೀವಿ. ಆ ಪ್ಯಾಕೆಟ್ ನೀವು ಒಯ್ದು ದಯಮಾಡಿ ಅವ್ರಿಗೆ ಕೊಡ್ರಿ. ಆಯ್ತಾ? ಆ ರೀತಿ ಕೊಡೋದ್ರಿಂದ ಏನಂತದಿ, ವಿಶ್ವಾಸ ಬೆಳೀತು. ಇವ್ರು ಬಂದು ಹಣ ತಗೊಂಡು ಹೋದ್ರಪ್ಪ ಆಮೇಲೆ ಏನು ಈ ಕಡೆಗೆ ಹಾಯಲೇ ಇಲ್ಲ ಅಂತಂದು ಅವ್ರು ತಪ್ಪು ತಿಳ್ಕೊಬಾರ್ದು. ತಿಳಿದಾ? ನೀವು ಅವ್ರಿಗೆ ವಾಪಸ್ ಒಯ್ದು ಕೊಟ್ರಿ ಏನು ಅನಿಸ್ತೈತಿ, ಆಯ್ತು ನಾವಂತೂ ಬರಕ್ ಆಗ್ಲಿಲ್ಲ, ಪ್ರಸಾದನ ನಮ್ಮ ಮನೆಗೆ ಬಂದಿದೆ ಅಂದೇಳಿ ಅವ್ರಿಗೆ ಸಂತೋಷ ಆಗ್ತದೆ ಹೌದಲ್ಲ. ಆದ್ರಿಂದ ಎಲ್ಲರೂ ನೀವೇನ್ ಮಾಡ್ರಿ, ಯಾರ್ಯಾರಿಗೆ ಒಂದು ಎಷ್ಟೆಷ್ಟು ನೀವು ಹಣ ಕಲೆಕ್ಷನ್ ಮಾಡಿರಲ್ಲ ಕಲೆಕ್ಷನ್ ಆ ಪ್ರಕಾರ ನಿಮ್ಗೆ ಅವು ಸಿಗ್ತಾವೆ. ಪ್ಯಾಕೆಟ್ ತೊಗೊಂಡೋಗಿ ನೀವೆಲ್ಲರಿಗೂ ಹಂಚಿ ಅವ್ರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವ್ರು ಯಾರ ಹತ್ರ ನೀವು ಹಣ ಇಸ್ಕೊಂಡು ಬಂದಿರಿ ಅದು ನಮಗೆ ಹೆಂಗ್ ಗೊತ್ತು? ಹೌದಲ್ಲ, ನಿಮಗೆ ಗೊತ್ತು. ಯಾಕಂದ್ರೆ ನೀವು ಹೋಗಿ ಇನ್ನೊಬ್ಬರ ಹತ್ರ ಹೋಗಿ ಇಸ್ಕೊಂಡು ಬಂದಿರಿ. ಆದ್ರಿಂದ ಪರ ಊರಿನೊಳಗಿದ್ರೆ ಆ ಮಾತು ಬೇರೆ. ಅಟ್ಲೀಸ್ಟ್ ಅವ್ರು ಧಾರವಾಡದೊಳಗಿದ್ರೆ ನೀವೇನ್ ಮಾಡ್ಬೇಕು ಅವ್ರಿಗೆ ತಕ್ಷಣ ಒಯ್ದು ಒಟ್ಟು ಮುಟ್ಟಿಸಿ ಅವರಿಗೆ ಕೃಷ್ಣನ ಆಶೀರ್ವಾದ ಮತ್ತು ಧನ್ಯವಾದ ನಮ್ಮ ಪರವಾಗಿ ಧನ್ಯವಾದ ಹೇಳಬೇಕು. ಮತ್ತೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೂ ಅವ್ರಿಗೆ ಆಹ್ವಾನ ನೀವು ಕೊಡ್ಬೇಕು ಆಯ್ತಾ? ಅದಕ್ಕೆ ಅವ್ರು ಪ್ಯಾಕೆಟ್ ಎಲ್ಲ ಅವ್ರು ಮಾಡ್ತಾರೆ, ಅದನ್ನ ನೀವು ತಗೊಂಡು ಹೋಗಿ ಅವ್ರಿಗೆಲ್ಲರಿಗೂ ಹಂಚಿ ಆಯ್ತಾ? ಹರೇ ಕೃಷ್ಣ. ಅದು ಪ್ಯಾಕೆಟ್ ಯಾರು ಮಾಡ್ತಾ ಇದಾರ ಅರ್ಧ ಇವಾಗ ಆರತಿ ಮಾಡೋಣ. ಪ್ಯಾಕೆಟ್ ಹಂಚಿ ಇವ್ರಿಗೆ ಕರ್ಕೊಂಡು ಹೋಗ್ರಿ ಅಂತ ಇಬ್ಬರು ಮೂರ್ ನಾಲ್ಕು ಮಂದಿ ಪ್ಯಾಕೆಟ್ ಮಾಡಕ್ ಹಂಚ್ರಿ. ಆಮೇಲೆ ಕೀರ್ತನ ಮಾಡೋಣ, ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ. ಮತ್ತು ಯಾರು ಇನ್ನು ಜನ್ಮಾಷ್ಟಮಿ ಹಣ ಇನ್ನೂ ಪೂರ್ಣ ಕೊಟ್ಟಿಲ್ಲ, ದಯಮಾಡಿ ಇವಾಗಲಾದ್ರೂ ಕೊಡ್ರಿ. ಜನ್ಮಾಷ್ಟಮಿ ಮುಗಿದು ಹೋಯ್ತು, ಆಗ್ಲೇ 10 ದಿವಸ ಆಯ್ತು, ಇನ್ನು ಕೆಲವರು ಕೊಟ್ಟಿಲ್ಲ ಅಂತಂದು ಹೇಳ್ತಾ ಇದ್ರು. ಅವರು ಯಾರು ಕೊಟ್ಟಿಲ್ಲ ಅವರೆಲ್ಲ ವಾಪಸ್ ಕೊಟ್ಟು ನಿಮ್ಗೆ ಲೆಕ್ಕ ನೀವು ಕರೆಕ್ಟ್ ಆಗಿ ಅಲ್ಲಿ ತೋರಿಸ್ಬೇಕು ಆಯ್ತಾ? ಹರೇ ಕೃಷ್ಣ. ಆರತಿ ಆಗ್ತದ ಇವಾಗ ದೇವ್ರದು ಎಲ್ಲಾರು ಎದ್ ನಿಲ್ರಿ.
Hare 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 Hare
Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare.
Sing on, be shenapa.